आचर्यमान प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तकरणश्रवणत्वादीन् प्राणान् नमो भगवते पुरुषाय वेति हरिरचिन्त्यः सर्वदेवैकवन्द्यः परमगुरुरभीष्टावाप्तुतः सज्जनानां निखिलगुणगणार्णो नित्यनिर्मुक्तदोषः सीजनयनोऽसौ श्रीपतिर्मानतो नः यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् निगृन्तति यो विप्रलम्भविपरीतमिति प्रभूतान् वादान्निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमनुवर्यमहम् नमामि वाणिते करवाण्यम्ब चरणौ हृदि सर्वदा मद्वाच्य सरणिर्भूयात् श्रीमदाचार्यभावता हराय भजतानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्याः सुरावोहम् गिरे चेतोऽभिमानिनः यूयम् सर्वे प्रकुरुत मनो मे मध्वभावदम् श्रीमध्वः कल्पवृक्षस्तु जयार्यः कामधुत्स्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यः पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणम् सुरगुरुम् जगदेतनाथम् भक्तप्रियम् सकललोकनमस्कृतम् च त्रैगुण्यवर्जितमजम् बुभुमाद्यमीशम् वन्दे भवद्घ्नमरासुरसिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयति ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ವಿಶ್ವಮಾನ್ಯವಾಗಿರ್ತಕ್ಕಂಥ ಮಹೋನ್ನತವಾದ ಕೃತಿ. ಅದರಲ್ಲಿ ಇಲ್ಲದ್ದೇ ಇಲ್ಲ ಅಂತ ಸಹ ವೇದವ್ಯಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಮನುಷ್ಯ ತಿಳ್ಕೊಳ್ಬೇಕಾದ ವಿಚಾರಗಳು ಅಂತೇಳಿವೆ, ಅವುಗಳೆಲ್ಲ ಮಹಾಭಾರತದಲ್ಲಿ ತುಂಬಿವೆ ಎನ್ನುವುದು ಮಹಾಭಾರತದ್ದೇ ಆದಂಥ ಮಾತು. ಮನುಷ್ಯ ಏನ್ ತಿಳ್ಕೊಳ್ಬಹುದು, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ನಾಲ್ಕಕ್ಕೆ ಸಂಬಂಧಪಟ್ಟಂತಹ ಸಕಲ ವಿಚಾರಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ತುಂಬಿರತಕ್ಕಂಥ ಕೃತಿ ಎಂದರೆ ಶ್ರೀಮನ್ ಮಹಾಭಾರತ. ಅದರ ಶ್ರವಣ ಮನನ ಎಲ್ಲವೂ ಕೂಡ ನಮಗೆ ಅತ್ಯಂತ ಜ್ಞಾನವನ್ನು ಕೊಡೋದಿಲ್ಲ, ಮೋಕ್ಷಕ್ಕೆ ಸಾಧನವಾಗತಕ್ಕಂಥ ಜ್ಞಾನ ಕೊಡ್ತಾ ಇದೆ. ಇದು ಬಹಳ ಮುಖ್ಯವಾದ ಮಾತು. ಇವತ್ತು ನಾವು ಯಾವ ಜ್ಞಾನ ಪಡೆದರೂ ಕೂಡ ಅದು ಲೋಕಕ್ಕೆ ಸೀಮಿತವಾದದೇ ಹೆಚ್ಚು. ಇವತ್ತು ಜ್ಞಾನ ಅಂತ ಕರೆದಿರೋದೇ ಜನ ಆ ರೀತಿ ಕರೀತಾ ಇದ್ದಾರೆ. ಸರಿಯಾಗಿ ಒಳ್ಳೆ ಸೌಲಭ್ಯಗಳು ಸಿಕ್ಕು ಸುಖಿ ಜೀವನಕ್ಕೆ ಅನುಕೂಲವಾಗೋದಾದರೆ ಅದನ್ನು ವಿದ್ಯೆ ಅಂತ ಕರೆಯೋದು ನಮ್ಮ ಆಧುನಿಕ ಪದ್ಧತಿ. ಆದರೆ ಶಾಸ್ತ್ರ ದೃಷ್ಟಿ ನಿಜವಾದ ವಿದ್ಯೆ ಅಂದ್ರೆ ವಿದ್ಯೆಯ ಅಮೃತ ಮಸ್ಮೃತಿ, ಯಾವುದು ಮೋಕ್ಷಕ್ಕೆ ಸಾಧನ ಅದನ್ನ ಜ್ಞಾನ ಅಂತ ಕರೆದಿದ್ದಾರೆ. ನಿಜವಾದ ಸಿದ್ಧಿ ಅಂದ್ರೆ ಅದೇ ಅಂತ ಮೋಕ್ಷ ಸಾಧನವನ್ನು ಮನುಷ್ಯ ಮಾಡಿಕೊಳ್ಳದೆ ಹೋದ್ರೆ ಇನ್ಯಾರು ಮಾಡ್ಕೊಳ್ಳೋದು ಹಾಗಿದ್ರೆ ಅಂತ ಹೇಳಿದ್ರೆ ಇನ್ಯಾರು ಮಾಡ್ಕೊಳ್ಳೋದು ಜಗತ್ತಿನಲ್ಲಿ ಬೇರೆ ಯಾವ ಜಾತಿ ಜನ್ಮಕ್ಕೂ ಸಹ ಈ ಮನುಷ್ಯ ಜನ್ಮದಷ್ಟು ಒಂದು ಪೂರ್ಣತೆ ಇಲ್ಲ. ಮನುಷ್ಯ ಜನ್ಮದ ಹತ್ತು ಇಂದ್ರಿಯಗಳೇ ಸಾಕು, ಹತ್ತು ಜ್ಞಾನೇಂದ್ರಿಯಗಳು, ಎರಡು ಕರ್ಮೇಂದ್ರಿಯಗಳು, ಒಂದು ಮನಸ್ಸು, ಈ ರೀತಿ ಇರತಕ್ಕಂಥ ಮತ್ತೊಂದು ಪ್ರಾಣಿ ಸಿಗದಿಲ್ಲ. 99 ಪ್ರಾಣಿಗಳು ಎಲ್ಲದಕ್ಕೂ ಕೂಡ ಬುದ್ಧಿಯೇ ಮೊದಲಿಲ್ಲ, ಅದೊಂದು ಇಲ್ಲದೆ ಹೋಗುತ್ತಿಕ್ಕೆ ಅದು ಪಶು ಅಂತಕ್ಕಂಥ ಹೆಸರು ಅದಕ್ಕೆ ಬಂತು. ಬುದ್ಧಿ ಒಂದಿಲ್ಲದೆ ಹೋದರೆ ಪಶುವೆ, ವಿದ್ಯಾವಿಹೀನ ಪಶುಹು ಅಂತಾನೆ ಕರೆದಿರೋದು. ಇವತ್ತು ಪಶುಗಳಿಗೆ ವಿದ್ಯೆ ಇಲ್ಲ, ಮನುಷ್ಯನಿಗೆ ವಿದ್ಯೆ ಇಲ್ಲದೆ ಹೋದರೆ ಅವನು ಪಶುವಾಗ್ತಾನೆ ಅನ್ನೋದು ಮತ್ತೆ ಮತ್ತೆ ಶಾಸ್ತ್ರ ಹೇಳ್ತಕ್ಕಂಥ ಮಾತು. ಪ್ರಾಪ್ತ ಮೃಜಾತಿಂತಿಹ ಏಕ ಜಂತವಃ ದಾನಕ್ರಿಯಾ ದ್ರವ್ಯ ಕಲಾಪ ಸಂಹೃತಃ ನಚೇದ್ಯತೇರಂ ಅಪುನರ್ಭವಾಯ ಭೂಯೋ ವನೌಕಾ ಇವ ಯಾಂತಿ ಬಂಧನಂ. ಬರೀ ಪಶುಗಳು ಅಂತ ಕರೆದಿಲ್ಲ ಭಾಗವತದಲ್ಲಿ, ಆ ಕಪಿಗಳು ಅಂತ ಕರೆದಿದ್ದಾರೆ. ಮತ್ತೆ ಅಂದ್ರೆ ಬರೀ ಪಶು ಅಂತ ತಿಳುವಳಿಕೆ ಅಷ್ಟೇ ಅಲ್ಲ, ಇಲ್ಲ ಅಷ್ಟೇ ಅಲ್ಲ, ಚೇಷ್ಟೆ ಮಾಡ್ಕೊಂಡು ಜೀವನವನ್ನು ಹಾಳು ಮಾಡ್ಕೊಂಡ್ಬಿಡ್ತಾನೆ ಅನ್ನೋ ಮಾತನ್ನ ಅತ್ಯಂತ ಕಠೋರವಾದ ರೀತಿಯಲ್ಲಿ ಶ್ರೀ ವೇದವ್ಯಾಸರು ನಿರೂಪಣೆ ಮಾಡಿದ್ದ. ಅಂದಮೇಲೆ ಅಂತ ವಿದ್ಯೆ ಅಲ್ಲಿಂದ ಸಿಗಬೇಕು ನಮಗೆ ಅಂದ್ರೆ, ಮತ್ತು ವೇದಾದಿಗಳಿಗೆ ವಿದ್ಯೆಗಳಿಗೆ ಆಕರ ಸ್ಥಾನ ವೇದಿಷ್ಟ ಸರ್ವೈ ರಹನೂನ ವೇದ್ಯ, ಅಂತಹ ವೇದಗಳಿಂದ ಎಲ್ಲರಿಗೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಮಹಾಭಾರತವನ್ನ ಸ್ವತಃ ಶ್ರೀ ನಾರಾಯಣ ದೇವರು ವೇದವ್ಯಾಸ ರೂಪದಿಂದ ರಚನೆ ಮಾಡಿಕೊಟ್ಟಿದ್ದಾರೆ. ಅಂತ ಮಹಾಭಾರತ ಇಲ್ಲದ್ದೇ ಇಲ್ಲ, ಅದು ಹೇಳದ್ದೇ ಇಲ್ಲ, ತಿಳ್ಕೊಂಡ ಯಾವ ಅಂಶವೂ ಕೂಡ ನಮಗೆ ತಾರಕವಾದದ್ದೇ. ಅದರಲ್ಲಿ ಗೀತ ವಿಷ್ಣು ಸಹಸ್ರನಾಮಗಳಂತೂ ಅಸಾಧಾರಣವಾದಂತಹ ಯಶಸ್ಸಿನಿಂದ ದೇವತೆಗಳು ಸಹ ನಲುಗಾಡ್ತಕ್ಕಂತಹ ಕೃತಿ ಶ್ರೀಮನ್ ಮಹಾಭಾರತ. ಮಹತ್ವಾ ಭಾರವತ್ವಾಚ ಮಹಾಭಾರತ ಉಚ್ಚತೆ, ಅದರ ಮಹತ್ವ ಅದರ ಸಾರ ಅದು ಅನುಪಮ, ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದ್ವಿತೀಯ ಅಂತ ಹೇಳ್ತೇವಲ್ಲ ಆವಮಟ್ಟದ ಕೃತಿಯ, ಅಂತಹ ಕೃತಿಯಲ್ಲಿ ಹೇಗೆ ಪಾಂಡವರ ಕಥೆ ಅತ್ಯಂತ ರೋಚಕವಾದ ಕಥೆ. ಕಥೆಯಾಗಿಯೂ ಮಹಾಭಾರತ ಜಗತ್ತಿನಲ್ಲೇ ಅಷ್ಟು ದೀರ್ಘವಾದ ಕಥೆ ಮತ್ತೊಂದಿಲ್ಲ, ಅಷ್ಟು ವೈವಿಧ್ಯಪೂರ್ಣವಾದ ಕಥೆ ಮತ್ತೊಂದಿಲ್ಲ, ಅಷ್ಟು ಉದ್ಬೋಧಕವಾದ ಕಥೆ ಇಲ್ಲ. ದೇವರ ಮಹಿಮೆಯನ್ನು ಮಾತು ಮಾತು ಹೇಳತಕ್ಕಂಥ ಕಥೆಯಂತೂ ಶ್ರೀಮನ್ ಮಹಾಭಾರತವೇ. ಅದರಲ್ಲೂ ಕೂಡ ಪಾಂಡವರ ಕಥೆಯಲ್ಲಿ ಧರ್ಮಿಷ್ಠರ ವಿಶೇಷ ಪರಿಚಯವನ್ನು ನಾವು ಕಂಡ್ರೆ, ಈ ಕೌರವರಲ್ಲಿ ಪಾಪಿಷ್ಠರ ಪರಿಚಯವನ್ನು ಕಾಣುತ್ತೇವೆ. ಜಗತ್ತನ್ನೆಲ್ಲ ಒಂದೇ ಕಡೆ ನೋಡಬೇಕು ಅಂದ್ರೆ ಮಹಾಭಾರತ ಓದ್ಬಿಟ್ರೆ ಸಾಕು, ಅಷ್ಟು ವೆರೈಟಿ ಮಹಾಭಾರತದಲ್ಲಿ. ಇಡೀ ಜಗತ್ತನ್ನು ನೋಡಿದ್ರೆ ಅಷ್ಟು ಪರಿಚಯ ನಮಗಾಗೋದಿಲ್ಲ. ಮಹಾಭಾರತ ಒಂದನ್ನು ಓದ್ಬಿಟ್ರೆ ಇಡೀ ವಿಶ್ವದ ಪರಿಚಯವನ್ನ, ಎಲ್ಲ ಶಾಸ್ತ್ರಗಳ ಪರಿಚಯವನ್ನು ಮಾಡಿಕೊಡ್ತಕ್ಕಂತಹ ಸದವಕಾಶ ನಮಗೆ ಲಭಿಸುತ್ತೆ. ಅಂತ ಮಹಾಭಾರತ ಹೇಗೆ ನಡೆದಿದೆ, ಪಾಂಡವರು ಗೌರವರು ಹುಟ್ಟು ಹೇಗೆ, ಅವರು ಹೇಗೆ ಬೆಳೆದ ಆದಿ ಪರ್ವ ಅಂತಾನೆ ಮೊದಲ ಪರ್ವಕ್ಕೆ ಹೆಸರು. ಕಳೆದ ಬಾರಿ ಅದು ಮುಕ್ತಾಯವಾಗಿದೆ. ಆದಿ ಪರ್ವ ಪಾಂಡ ಆದಿ ಅಂದ್ರೆ ಹುಟ್ಟು ಅಂತ, ಪಾಂಡವರ ಹುಟ್ಟೆಲ್ಲ ಹೇಗಾಯಿತು ಅನ್ನೋದು ಒಂದು ವಿಧವಾದ ಆದಿ. ಇನ್ನೊಂದಲ್ಲಿ ಆದಿ ಅಂತ ಹೇಳಿದರೆ ಅವರ ಕಲಹದ ಆದಿ ಹೇಗೆ ಪ್ರಾರಂಭ ಆಯಿತು. ಪಾಂಡವ ಕೌರವರ ವೈರ ಸನಾತನವಾದದ್ದು, ಹೊಸದಾಗಿ ಬಂದಿದ್ದಲ್ಲ, ಅದು ಹೇಗೆ ಹೊರಹೊಮ್ಮಿತು ಅನ್ನೋದು ಮತ್ತೊಂದು ರೀತಿ. ಆದಿ ಅಂದ್ರೆ ಮೂಲ ಅಂತ, ಮೂಲ ಅಂದ್ರೆ ಸ್ವರೂಪಗಳೇನು ಅವರದೆಲ್ಲ ಕೂಡ, ಧರ್ಮರಾಜ ಯಮ ಭೀಮಸೇನ ವಾಯು ಅರ್ಜುನ ಇಂದ್ರ ನಕಲ ಸಹದೇವರ ಅಶ್ವಿನಿ ದೇವತೆಗಳು ದ್ರೌಪದಿ ಸಾಕ್ಷಾತ್ ಭಾರತಿ ಕೃಷ್ಣನಂತೂ ಸಾಕ್ಷಾತ್ ಭಗವಂತ. ಹೀಗೆ ಅವರ ಆದಿಯನ್ನ ಹೇಳೋದು ಮಹಾಭಾರತದ ಮತ್ತೊಂದು ವೈಶಿಷ್ಟ್ಯ. ಅದೇ ರೀತಿಯಲ್ಲಿ ಕೌರವರೆಲ್ಲ ಯಾರು ಅದನ್ನು ಹೇಳೋದು ಮಹಾಭಾರತದ ವೈಶಿಷ್ಟ್ಯವೇ. ಸಿನಿಮಾ ನಾಟಕದಲ್ಲಿ ತಾರಾಗಣ ಅಂತ ಹಾಕ್ತಾರಲ್ಲ, ಅದು ಫಸ್ಟ್ ಹಾಕಿದ ವೇದವ್ಯಾಸ ದೇವರದು. ಯಾರ್ಯಾರು ಯಾವ ರೋಲ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ, ಯಾರ್ಯಾರು ಯಾವ ರೋಲ್ ಮಾಡಿದ್ದಾರೆ ನಮಗೆ ಆ ಪಾತ್ರಗಳ ಹಿನ್ನೆಲೆಯಲ್ಲಿ ಇಂಥವರ ಆದ ಪಾತ್ರ ಮಾಡಿದ್ರೆ ಸರಿ ಅನ್ನೋ ಮನುಷ್ಯನಿಗೆ ಅಭ್ಯಾಸ ಆಗಿಬಿಟ್ಟರು. ವಾಯುದೇವರಂಥವರು ಭೂಮಿಸೇನ ಪಾತ್ರದಲ್ಲಿ ಬಂದಾಗ ಎಷ್ಟು ಅದ್ಭುತವನ್ನು ಕಾಣಬಹುದು. ಯಮಧರ್ಮನೇ ಧರ್ಮರಾಜನಾಗಿ ಬಂದ್ರೆ, ದೇವರಾಜನೆನಿಸಿದ ಅರ್ಜುನ ಇಂದ್ರ ಅರ್ಜುನನಾಗಿ ಬಂದ್ರೆ, ಒಂದೊಂದು ಕೂಡ ನಮಗೆ ಅಷ್ಟು ಆಶ್ಚರ್ಯ. ಇಂಥ ಮಹಾಭಾರತದಲ್ಲಿ ಪಾಂಡವರು ಹೇಗೆ ದ್ರೌಪದಿ ಕಲ್ಯಾಣದವರಿಗೆ ನಡೆದರು, ಅದ್ಭುತ ಪ್ರತಿಯೊಂದು ಅದ್ಭುತಗಳ ಸರಮಾಲೆ ಪಾಂಡವರ ಕಥೆ. ಕೃಷ್ಣನ ಕಥೆ ಅದ್ಭುತ ಪರಮಾದ್ಭುತ, ಅದು ಭಗವಂತ ಆತ. ಆದರೆ ಪಾಂಡವರು ಭಗವಂತನಲ್ಲ, ಅವರು ದೇವತೆಗಳು. ಭೀಮಸೇನ ಜೀವೋತ್ತಮ, ಅವರ ಮಹಿಮೆಗಳು ಎಷ್ಟು ಅಪಾರ. ಅದು ಭಗವದ್ಭಕ್ತರ ಕಥೆ ಭಗವಂತನ ಹಿರಿಮೆಯನ್ನ ತಿಳಿಲಿಕ್ಕೆ ದೊಡ್ಡ ಸಾಧನ ಅಂತ ಹೇಳಿದ್ದಾರೆ. ಚರಿತಂ ವೈಷ್ಣವಾನಾಂತೂ ವಿಷ್ಣುದ್ರೇಕಾಯ ಕಥ್ಯತೆ, ಭಕ್ತರ ಚರಿತ್ರೆ ಭಗವಂತನ ಹಿರಿಮೆಯನ್ನ ಸ್ಫುಟ ಮಾಡಿಕೊಡ್ತಕ್ಕಂಥ ಒಳ್ಳೆ ಪ್ರಸಂಗಗಳವೆಲ್ಲ ಕೂಡ. ಪಾಂಡವರ ಕಥೆ ಹಾಗೆ ನಡೆದಿದೆ. ಅವರ ಜೀವನ ಎಷ್ಟು ಸಂಕಷ್ಟಗಳು ಬಂತು, ದುರ್ಯೋಧನಾದಿಗಳು ಅವರನ್ನ ಎಲ್ಲ ರೀತಿಯಲ್ಲೂ ಕೂಡ ಮುಂದೆ ಬರದಂತೆ ತಡಿತಾ ಇದ್ದಾರೆ. ಬದುಕಲೇಬಾರದು, ಆ ರೀತಿಯಲ್ಲಿ ರಾಜ್ಯ ಸಿಗಬಾರದು ಒಂದು ಭಾಗ, ಅದು ಬದುಕಲೇಬಾರದು. ಬದುಕಿದ ರಾಜ್ಯ ತಮ್ಮ ಕೈ ತಪ್ಪುತ್ತೆ ಅನ್ನೋ ಭಯ, ಎಷ್ಟು ವಿಶ್ವ ಪ್ರಯತ್ನ ಮಾಡ್ತಾನೆ ದುರ್ಯೋಧನ ವಿಷ ಕೊಡೋದು, ವಿಶೇಷ ರೀತಿಯಲ್ಲಿ ಪೊಲೀಸಕ್ಕೆ ಸೈನಿಕ ನೀಡೋದು, ಹಾವುಗಳನ್ನ ತರೋದು, ಕೈಕಾಲು ಕಟ್ಟಿ ಪ್ರಮಾದ ಕೋಟೆಯನ್ನು ಮಡುವಿನಲ್ಲೇ ಹಾಕೋದು, ಮುಂದೆ ಅಡುಗೆ ಮೇಲೆ ಸುಳಿಸೋ ಪ್ರಯತ್ನ, ವನದಲ್ಲಿ ರಾಕ್ಷಸರ ಮಧ್ಯೆ ಸಾಯಿಲಿ ಅಂತಕ್ಕಂಥ ಯೋಚನೆ ಎಲ್ಲದರಲ್ಲೂ ಕೂಡ. ಪಾಂಡವರು ಬರೀ ಗೆದ್ರು ಅಲ್ಲ, ಎಷ್ಟೋ ಒಂದರಣ್ಣ ಗೆದ್ದು ಬಿಡ್ತಾರೆ, ಓ ಹೀಗಾಗುವುದು ಹಾಗೂ ಆಗುವುದು, ಏನೋ ಪುಣ್ಯ ಅಂತ ಅನ್ಕೋಬೇಕಷ್ಟೇ. ಭೀಮಸೇನ ಗೆಲುವು ಅಂಥ ಗೆಲುವು ಅಲ್ಲ, ಅತ್ಯಂತ ಖಚಿತವಾದ ಗೆಲುವು. ಯಾವ ಕಾಲಕ್ಕೂ ಭೀಮಸೇನ ಪಾಂಡವರ ಗೆಲುವು ಅಂದ್ರೆ ನೂರಕ್ಕೆ ನೂರರಷ್ಟು ಖಚಿತ. ಅಂತ ಗೆಲುವನ್ನು ಕಂಡು ದ್ರೌಪದಿಯನ್ನ ಪಡೆದು ವಿಶ್ವಖ್ಯಾತಿಯನ್ನು ಗಳಿಸಿದರು. ಮುಂದೆ ಅವರು ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಆ ಸಮಯಕ್ಕೇನೆ ಮುಂದೆ ಪಾಂಡವರಿಗೆ ಪ್ರತ್ಯೇಕ ವಿವಾಹಗಳು ಕೂಡ ನಡೆದವು. ದ್ರೌಪದಿಯ ಉತ್ಪತ್ತಿ, ದ್ರೌಪದಿಯ ದೇಹದ ಒಂದು ವಿಶಿಷ್ಟವಾದಂತಹ ನಿರ್ಮಾಣ, ಅಲ್ಲಿ ಪಾಂಡವರು ವಾಸ ಮಾಡುತ್ತಿದ್ದ ರೀತಿ, ಒಂದೊಂದು ಕೂಡ ಅತ್ಯಂತ ದೈವಿಕ ಹಿನ್ನೆಲೆಯನ್ನ ಹೇಳತಕ್ಕಂಥ ಭಾಗಗಳು. ಅದೆಲ್ಲ ಮುಗಿದ ಮೇಲೆ ಮುಂದೆ ಸುಭದ್ರಾ ಕಲ್ಯಾಣ ನಡೆದು ದುರ್ಯೋಧನ ಮತ್ತೊಮ್ಮೆ ಸೋತ. ಅಲ್ಲಿ ಧನುಸ್ಸನ್ನು ಪೂರ್ಣ ಮಾಡಲಿಕ್ಕಾಗದೇನೆ ಅಲ್ಲಿ ಪರಾಭವಗೊಂಡಿತ್ತು. ದುರ್ಯೋಧನ ಪ್ರಯತ್ನ ಮಾಡದೆ ಹೋದ, ಆದರೆ ಕರ್ಣ ಪ್ರಯತ್ನ ಮಾಡಿ ಸೋತ. ದುರ್ಯೋಧನ ಸೋತಂತೆ ಆಯಿತು. ಅವರಿಗೆ ದ್ರೌಪದಿ ಸಿಗಲಿಲ್ಲ, ಆಮೇಲೆ ಸುಭದ್ರೆಯೂ ಸಿಗಲಿಲ್ಲ ದುರ್ಯೋಧನೆ. ದ್ರೌಪದಿ ಸಿಗಲಿಲ್ಲ ಅಂದ್ರೆ ಸುಭದ್ರೆ ಸಿಗಲಿಲ್ಲ ಅಂತಾನೆ ಅರ್ಥ. ದ್ರೌಪದಿ ಸಿಕ್ಕವರಿಗಷ್ಟೇ ಸುಭದ್ರೆ ಸಿಕ್ಕಿತ್ತು. ದ್ರೌಪದಿ ಸಿಕ್ಕ ಅರ್ಜುನ ಸುಭದ್ರೆಯನ್ನೂ ಪಡೆದ. ಅದಕ್ಕೆ ದ್ರೌಪದಿ ಅಂದ್ರೆ ವಿದ್ಯೆ, ಸುಭದ್ರೆ ಅಂದ್ರೆ ಮಂಗಳ. ಯಾರಿಗೆ ವಿದ್ಯೆ ಸಿಗುತ್ತೋ ಅವರಿಗೆ ಕಲ್ಯಾಣವಾಗೋದು ಅಂತ. ಯಾರಿಗೆ ವಿದ್ಯೆ ಸಿಗುತ್ತೋ ಅವರಿಗೆ ಸುಭದ್ರವಾದಂತಹ ವ್ಯವಸ್ಥೆ ಸಿಕ್ಕೋದು ಅವರಿಗೆ ಹೊರತು ಬೇರೆಯವರಿಗೆ ಇಲ್ಲವೇ ಇಲ್ಲ. ಇವತ್ತು ಈ ದೃಷ್ಟಿಯಿಂದ ಸುಭದ್ರ ಕಲ್ಯಾಣ ಅರ್ಥವತ್ತಾದದ್ದು. ಅದರ ಕೊನೆಯ ಭಾಗ ವಾದಿಪರ್ವದ್ದು ಖಾಂಡವ ವನ ದಹನ. ಖಾಂಡವ ವನ ಅಂದ್ರೆ ಇಂದ್ರದೇವರದ್ದೇ ವನ. ಅಗ್ನಿಯ ಬೈಕೆಯಂತೆ ಅದನ್ನ ಬೆಂಕಿಗೆ ಆಹುತಿ ಕೊಡಬೇಕಾಗಿತ್ತು. ಆ ಕೆಲಸವನ್ನು ಮಾಡಲಿಕ್ಕೆ ಸ್ವತ ಅಗ್ನಿದೇವರಿಗೆ ಆಗಿರಲಿಲ್ಲ. ಇಂದ್ರರಕ್ಷಿತವಾದ ವನವನ್ನ ನಾಶ ಮಾಡಲಿಕ್ಕಾಗಿರಲಿಲ್ಲ. ಆಗ ಕೇಳಿಕೊಂಡಿದ್ದು ಅರ್ಜುನನನ್ನ. ಬ್ರಾಹ್ಮಣ ವೇಷದಲ್ಲಿ ಬಂದ ಅಗ್ನಿದೇವರು ಅರ್ಜುನನನ್ನು ಕೇಳಿದ, ಕೃಷ್ಣನನ್ನು ಕೇಳಿದ. ನೋಡಿ, ನೇರವಾಗಿ ಕೇಳಿದ ಕೃಷ್ಣನಲ್ಲ, ಅರ್ಜುನನ ಮೂಲಕ ಹೋಗ್ತಾನೆ. ಅರ್ಜುನನನ್ನ ಕೇಳು, ಆ ಮೂಲಕ ಕೃಷ್ಣನ್ನು ಕೇಳುತ್ತಾನೆ. ದೊಡ್ಡವರು ಹೋಗಬೇಕಾದ್ರೆ ಯಾವಾಗಲೂ ಹಾಗೇನೆ, ಅವ್ರಿಗೆ ಬೇಕಾದವರ ಮೂಲಕ ದೊಡ್ಡವರು ಸಂಪರ್ಕಿಸೋದು ಪದ್ಧತಿ. ನೇರವಾಗಿ ದೊಡ್ಡವರು ಸಂಪರ್ಕಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಅರ್ಜುನ ಭಗವದ್ಭಕ್ತ, ಆತನ ಮೂಲಕ ಅಗ್ನಿದೇವರಿಗೆ ಕೃಷ್ಣ ಅನುಗ್ರಹ ಪಡಿತಕ್ಕಂಥ ಯೋಗ ಬಂತು. ಅದರ ಪರಿಣಾಮವಾಗಿ ಅರ್ಜುನ ಮಾತೊಂದು ಕೊಟ್ಟೇ ಬಿಟ್ಟ. ಬ್ರಾಹ್ಮಣ ವೇಷದಿಂದ ಏನೆಲ್ಲ ಸಾಧನೆ ಮಾಡಬಹುದು ಎಂಬುದನ್ನು ಅಗ್ನಿದೇವರು ತೋರಿಸಿದರು. ಮುಂದೆ ಅರ್ಜುನನಿಗೆ ಗಾಂಡೀವ ಬಂದಿದ್ದಾಗಲೇನೆ, ರಥ ಬಂದಿದ್ದಾಗ, ಕುದುರೆಗಳು ಸಿಕ್ಕಿದ್ದಾಗ, ಅಕ್ಷಯ ಪತ್ರಿಕೆ ಸಿಕ್ಕಿದ್ದಾಗ ಎಷ್ಟು ಪಡೆದ ಆತ ಅರ್ಜುನ. ಅಂದ್ರೆ ದೇವತೆಗಳಿಗೆ ಸೇವೆ ಮಾಡಲಿಕ್ಕೆ ಅಂತ ಹೊರಟ್ರೆ ಹೇಗೆ ಸಿಗುತ್ತೆ ಅಂತ ಹೇಳುತ್ತೆ. ಅಗ್ನಿದೇವರೇ ದೇವ ಆಹುತಿ ಕೊಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ಇಷ್ಟೇ ಅಲ್ಲ ಆಯ್ತು, ನಾವು ಅಷ್ಟೇ ಅಗ್ನಿಗೆ ಆಹುತಿ ಕೊಡಬೇಕು. ಪ್ರತಿನಿತ್ಯದಲ್ಲೂ ಕೂಡ ವೈಶ್ವದೇವ ಮಾಡೋದು ಅಂದ್ರೆ ಅಗ್ನಿ ಕೂಡ ಆಹುತಿನಿ. ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯವನ್ನು ಮಾಡಬೇಕು, ಗೃಹಸ್ಥರು ವೈಶ್ವದೇವವನ್ನು ಮಾಡಬೇಕು. ಒಂದೊಂದು ಆಹುತಿ ಎಷ್ಟು ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳುತ್ತೆ. ಆತ ಇನ್ನೂ ಅಗ್ನಿ ದಹ ಮಾಡೇ ಇಲ್ಲ, ಕಾಂಡವ ದಹನವನ್ನ ಮಾಡ್ತೇನೆ ಅಂತ ಒಪ್ಕೊಂಡಿದ್ದಕ್ಕೇನೆ ಅಷ್ಟೆಲ್ಲ ಸಂಭ್ರಮ ಬಂದೋಯ್ತು. ಯೋಚನೆ ಮಾಡಿದರೆ ನಮ್ಮ ಜೀವನದ ಅತ್ಯಂತ ಮುಖ್ಯವಾದ ಗುರಿ ದೇವತೆಗಳ ಆರಾಧನೆಯನ್ನು ಮಾಡೋದು. ಅದರಲ್ಲಿ ಅಗ್ನಿದೇವರಿಂದ ಪ್ರಾರಂಭ. ಅಗ್ನಿರ್ವೈ ದೇವಾನಾಮ ಅವಮಹ ವಿಷ್ಣು ಪರಮಃ. ಅಲ್ಲಿ ವಿಷ್ಣು ಕೃಷ್ಣ ಅಗ್ನಿ ಬೇಡ್ತಾ ಇದ್ದಾರೆ. ಅದ್ರ ಅಗ್ನಿ ಸರ್ವೋತ್ತಮ ಅಂತ ಹೇಳ್ಕೊಂಡು ಅಲ್ಲೇ ಉತ್ತರ, ನನ್ನ ಕೈಲಿ ಆಗೋದಿಲ್ಲ, ಕೃಷ್ಣಾರ್ಜನರೇ ನೀವೇ ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಕೃಷ್ಣ ಅಗ್ನಿಗೆ ಸ್ವತಃ ಅರ್ಜುನನ ಮೂಲಕ ಖಾಂಡವನ ದಹನವನ್ನ ಆಹುತಿಯನ್ನಾಗಿ ಕೊಡೋ ಮೂಲಕವಾಗಿ ಪರಮಾತ್ಮ ತೋರಿಸ್ತಾನೆ. ತಾನೇ ಸ್ವತಃ ನಿಂತು ಮಾಡಿಸ್ತೇನೆ ಅಂತ ಹೇಳಿ, ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಭಗವದ್ಗೀತೆಯಲ್ಲಿ ಬರುತ್ತೆ. ಎಲ್ಲದರಲ್ಲಿ ನಿಂತು ಮಾಡಿಸೋನು ಪರಮಾತ್ಮನೇ. ಕೃಷ್ಣ ಅಷ್ಟು ಮಾಡಿಸಿ ವಿಶೇಷವಾದ ರೀತಿಯಲ್ಲಿ ಕಳಿಸಿದ. ಅರ್ಜುನ ಅಷ್ಟೆಲ್ಲ ಮಾಡಿದ್ದಕ್ಕೆ ಮಾಡೋದಕ್ಕಿಂತ ಮುಂಚೆ ಅಂತ ಸೌಭಾಗ್ಯ, ಮಾಡಿದ್ರೆ ಮತ್ತೊಂದು ಸೌಭಾಗ್ಯ. ಆದಿಯಲ್ಲೂ ಹಾಗೆ, ಅಂತ್ಯದಲ್ಲೂ ಹಾಗೆ, ಸತ್ಕಾರ್ಯಗಳು ಅಂದ್ರೆ ಹಾಗೆ. ಆರಂಭದಲ್ಲೂ ಸಂಭ್ರಮ, ಅನಂತರದ್ದು ಸಂಭ್ರಮ. ಅಲ್ಲಿ ಎಲ್ಲ ಇಡೀ ಖಾಂಡವನ ನಾಶವಾಯಿತು. ಆರು ಜನ ಮಾತ್ರ ಉಳ್ಕೊಂಡು, ನಾಲ್ಕು ಪಕ್ಷಿಗಳು, ಒಂದು ಅಶ್ವಸೇನ ಅಂತಕ್ಕಂಥ ಸರ್ಪ, ತಕ್ಷಕನ ಮಗ. ಅದು ಬಾಲ ಕತ್ತರಿಸಿ ಅದು ಉಳಿತು. ಅವಳು ಅದರ ತಾಯಿ ಸತ್ತೋದು. ತಕ್ಷಕ ಅಲ್ಲಿರಲಿಲ್ಲ, ಬದುಕಿದ. ಇನ್ನು ಮಯಾಸುರ ಅಂತ ಒಬ್ಬ ದೈತ್ಯ ಶಿಲ್ಪಿ ಬದುಕಿದ. ಆರು ಜನಗಳ ಹೊರತು ಇನ್ಯಾರೂ ಬದುಕಲಿಲ್ಲ. ಆಗ ಅವರೆಲ್ಲರೂ ಕೂಡ ಆ ಉಳಿದಿದ್ದ ನಾಲ್ಕು ಜನಗಳು ಸದ್ಗತಿ ಹೊರಟೋದ್ರು. ಪಕ್ಷಿಗಳೆಲ್ಲ ಸ್ತೋತ್ರ ಮಾಡಿಬಿಟ್ಟು ಅಶ್ವಸೇನ ಕೌರವರ ಪಕ್ಷವನ್ನು ಸೇರಿ, ಅಲ್ಲಿ ಕರ್ಣನ ಪತ್ತಳಿಕೆಯನ್ನು ಸೇರಿ ಅರ್ಜುನನ ಸಂಹಾರಕ್ಕೋಸ್ಕರ ಹೊಂಚಾಕ್ತಾ ಕಾಯ್ತಾ ಇದ್ದಾರೆ. ಈ ಕಡೆಗೆ ಮಯಾಸುರ ಅರ್ಜುನನ ಶರಣ ಹೊಂದಿಬಿಟ್ಟು ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾಗ್ತಾ ಇದ್ದಾರೆ. ಮಯಾಸುರ ರಾಕ್ಷಸ, ಆದರೆ ಅರ್ಜುನನ ಮೂಲಕ ಕೃಷ್ಣನ ಶರಣಾಗತಿ ಹೊಂದಿದ್ದಕ್ಕೆ ಅವನು ಪೂಜ್ಯನಾಗಿ ಬಿಡುತ್ತಾನೆ, ಅವನ ಮಾನ್ಯತೆ ಬದಲಾಗಿ ಬಿಡುತ್ತೆ. ಇವತ್ತು ಅಷ್ಟು ಎಂಥವನಾಗಿರಲಿ, ದೇಶಭಕ್ತ ಅಂದ್ರೆ ವರ್ಚಸ್ಸೇ ಬೇರೆ ಆಗಲಿ. ದೇಶಭಕ್ತಿಯೇ ಅಷ್ಟು ವರ್ಚಸ್ಸು ಕೊಡೋದಾದ್ರೆ ದೇವಭಕ್ತಿ ಎಂಥ ವರ್ಚಸ್ಸು ಕೊಡುತ್ತೆ ಅಂತ ಹೇಳೋದಕ್ಕೆ ಮಯಾಸುರ ಸಾಕ್ಷಿ. ಅವನೇ ಅಂತಿಂತವನಲ್ಲ, ರಾವಣನ ಮಾವ ಅವನು. ಮಯಾಸುರನ ಮಗಳೇ ಮಂಡೋದರಿ. ರಾವಣ ಮಯಾಸುರನ ಅಳಿಯ. ಮಂಡೋದರಿ ಭಾರಿ ಒಳ್ಳೆಯವಳು. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕನಾಶಂ ಅಂತ ಮಗಳು ಆಕೆಯಾಗಿದ್ದಾನೆ. ಮಯಾಸುರ ಒಳ್ಳೆಯವನು.
ರಾವಣ ಅಳಿಯ ಭಾರಿ ದುಷ್ಟ, ಹಿರಣ್ಯಕಶಿಪು ಹಾಗೆ ಹುಟ್ಟಿ ಬಂದವರು. ಅಂದ್ರೆ ಮಾವ ಒಳ್ಳೆಯವನಾಗಿ ಅಳಿಯ ಕೆಟ್ಟವನಾಗಿದ್ದು ಭಾರಿ ಆಶ್ಚರ್ಯ. ಆದ್ರೆ ಅದು ಜೀವ ದ್ವಯ ಆವೇಶ ಎಂಬುದು ಮರೆಯಬಾರದಷ್ಟೇನೆ. ಅಂತೂ ಹೀಗೆ ನಡೆದಿತ್ತು. ಅಂತ ಮಹಾಸುರ ಈಗ ಕೃಷ್ಣನಿಗೆ ಶರಣಾಗತನಾಗಿ ಯಶಸ್ಸನ್ನು ಕಂಡ, ಆಮೇಲೆ ಕೃತಜ್ಞತೆ ತೋರಿಸಬೇಕು ಅಂತ ಹೊರಟು. ಇದು ಕಲಿಬೇಕಾದ ಪಾಠ ಇದು. ಉಪಕಾರ ಹೊಂದಿದ ಮನುಷ್ಯ ತನಗೆ ಉಚಿತವಾದ ರೀತಿಯಲ್ಲಿ ಕೃತಜ್ಞತೆಯನ್ನು ತೋರಿಸಬೇಕು. ಅದು ಅದು ಇದು ಅಂತ ನಿಯಮ ಇಲ್ಲ. ಯಥಾಶಕ್ತಿ ತನಗೇನು ಸಾಧ್ಯವಾಗುತ್ತೋ ಅದನ್ನು ಮಾಡಬೇಕು. ಮಹಾಸುರ ಕೇಳಿದ, ಅರ್ಜುನ ನಾನೇನು ಸಹಾಯ ಮಾಡಲಿ ನಿನಗೆ, ಇಷ್ಟು ನನ್ನ ಪ್ರಾಣನೇ ಉಳಿಸಿದ್ದು ಏನು ಸಹಾಯ ಮಾಡಲಿ ಅಂದ ತಕ್ಷಣ ಅರ್ಜುನ ಎಷ್ಟು ತಾನು ಸಾತ್ವಿಕ ಅಂತ ತೋರಿಸ್ತಾನೆ. ಮಹಾಸುರ, ನೀನು ಬದುಕಿದ್ದು ನನ್ನಿಂದ ಅಲ್ಲ ಕೃಷ್ಣನಿಂದ, ಅದಕ್ಕೆ ನನಗೇನು ಮಾಡಬೇಕಾಗಿಲ್ಲ, ಕೃಷ್ಣನಿಗೆ ಮಾಡು ಸಾಕು ಅಂತ ಹೇಳಿಬಿಡ್ತಾನೆ. ಸಾತ್ವಿಕರ ರೀತಿ, ಸಾತ್ವಿಕ ಏನೇ ಕೆಲಸ ಮಾಡಿದರೂ ಕೂಡ ನಹಂಕರ್ತ ಹರಿಕರ್ತ ಅಂತಾನೆ ಮಾಡೋದು. ಅದು ನನಗೆ ಸೇವೆ ಸಲ್ಲಿಸೋದಲ್ಲ, ದೇವರಿಗೆ ಸಲ್ಲಿಸ್ಬಿಟ್ರೆ ಆಯ್ತು. ಎಷ್ಟೋ ಸತ್ಯ ಉಪಕಾರ ಮಾಡಿದ್ರೆ ಸಿಗೋದಿಲ್ಲ ಎದುರಿಗೆ ಎಷ್ಟೋ ಸಲ. ಏನು ಮಾಡಬೇಕಾಗ, ಅವ್ರ ಹೆಸರಿಗೆ ದೇವರು ಮುಟ್ಟಿಸಿದ್ರು ಆಯ್ತು, ನೇರವಾಗಿ ದೇವರು ಸ್ವೀಕಾರ ಮುಟ್ಟಿಸ್ಬಿಟ್ರೆ ಆಗಿದೆ. ಎಷ್ಟೋ ಜನ ಯಾವುದೋ ಕಾರಣಕ್ಕೆ ಮತ್ತೆ ಸಿಗೋದಿಲ್ಲ ನಮಗೆ. ನಾವು ಆಪತ್ ಮೇಲಿರ್ತೇವೆ, ಆಗ ಕೊಡೋ ಶಕ್ತಿ ನಮಗಿರೋದಿಲ್ಲ. ಕೊಡೋ ಶಕ್ತಿ ಇದ್ದಾಗ ಅವ್ರು ಇರೋದಿಲ್ಲ, ಅವ್ರು ಎದುರಿಗಿರೋದಿಲ್ಲ, ಅಥವಾ ಲೋಕದಲ್ಲೇ ಇರೋದಿಲ್ಲ. ಆಗಲೇ ಸುಮ್ಮನೆ ಕೊಡಬಾರ್ದಾಗ ಅವ್ರ ಹೆಸರಿನಿಂದ ನಾವು ಧರ್ಮ ಕಾರ್ಯ ಮಾಡಲಿಕ್ಕೆ ಬರುತ್ತೆ. ಅದು ಶಾಸ್ತ್ರ ಹೇಳ್ತಕ್ಕಂಥ ಮಾತು. ಆ ಹಿನ್ನೆಲೆಯಲ್ಲೇ ಪಿತೃಗಳನ್ನು ಉದ್ದೇಶಿಸಿ ಮಾಡ್ತಕ್ಕಂಥ ಸತ್ಕಾರ್ಯಗಳಿಗೆ ಒಳ್ಳೆ ಅರ್ಥ ಸಿಗುತ್ತೆ. ಅದು ಎದುರು ಸಿಕ್ಕ ಮಾತ್ರ ಕಳ್ಕೊಳ್ಬಾರ್ದು. ಮಹಾಸುರ ಕೇಳಿದ, ಏನು ಮಾಡಬೇಕು? ಅರ್ಜುನ ಖಚಿತವಾಗಿ ಹೇಳಿದ, ನನಗೆ ಮಾಡಬೇಕಾಗಿಲ್ಲ, ಕೃಷ್ಣನಿಗೆ ಮಾಡು, ಕೃಷ್ಣ ಉಳಿಸಿದ್ದು. ಇವತ್ತು ಜಗತ್ತಿನಲ್ಲಿ ಯಾರೇ ಏನೇ ಮಾಡಿದರೂ ಕೂಡ ಅದು ದೇವರ ದಯೆ ಅಷ್ಟೇ. ತೇನವಿನ ತೃಣಮಪಿ ನಚಲತ್ತೆ ಎಂಬುದೇ ಸಿದ್ಧಾಂತ. ಅದನ್ನು ಅರ್ಥ ಮಾಡಿಕೊಂಡ. ಬಹಳಷ್ಟು ಮಯಾಸರ ಮತ್ ನೇರವಾಗಿ ಕೃಷ್ಣನನ್ನೇ ಸಂಪರ್ಕಿಸಿದ. ಅರ್ಜುನನ ಮೂಲಕ ಹೋಗ್ಲಿಕ್ಕೆ ಸಾಧ್ಯವಾಗಿದ್ದರೆ ಫಲ ಆಗಬಹುದು. ಆಗ ಕೃಷ್ಣ ಹೇಳ್ತಾನೆ, ಅವಶ್ಯ ಮಾಡಲೇಬೇಕು ನೀನು ಅಂತ ಹೇಳಿದ. ಆ ಕೃಷ್ಣ ಎಂಥವನು, ತನಗಾಗಿ ಏನನ್ನೂ ಕೇಳಲಿಲ್ಲ, ನಮ್ಮ ಧರ್ಮರಾಜನಿಗೆ ಒಂದು ಸಭೆ ಮಾಡಿಕೊಡು ಅಂತ ಕೇಳಿ. ನೋಡಿ, ಅರ್ಜುನ ಮಾಡಿದ ಪುಣ್ಯಕಾಲದಿಂದ ಧರ್ಮರಾಜನ ಸಭೆ ಸಿಗ್ತಾ ಇತ್ತು. ಅದಕ್ಕೆ ಮನೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟು ಜನಕ್ಕೆ ಶಿಶುಪುಟಾಗುತ್ತೆ ನೋಡಬೇಕು. ಮನೆಯಲ್ಲಿ ಒಬ್ಬನು ಸಾಧನೆ ಮಾಡಿದರೆ ಅವನಿಗೆ ಸಾಧನೆಯ ಹೆಮ್ಮೆ, ಉಳಿದವರಿಗೆಲ್ಲ ಅವನು ನಮ್ಮವನು ಅಂತಕ್ಕಂಥ ಹೆಮ್ಮೆ. ಇದು ಸಹಜವಾಗಿ ಬರೋದು. ಅದರ ಫಲನು ಧರ್ಮರಾಜ ಕಂಡ. ನಮ್ಮ ಧರ್ಮರಾಜನಿಗೆ ಅತ್ಯದ್ಭುತವಾದ ಸಭೆಯನ್ನು ಮಾಡಿಕೊಡಬೇಕು ಮಯ. ಅದು ಹೇಗಿರಬೇಕು ಗೊತ್ತಾ? ಭೂಲೋಕದಲ್ಲಿ ಅಂತ ಇನ್ನೊಂದು ಸಭೆ ಅಂತ ಆಗಲೇಬಾರದು. ಅತ್ಯಂತ ಅದ್ವಿತೀಯವಾದ ಸಭೆ ಆಗಬೇಕು. ದೇವರ ಕಡೆಕಡೆ ನೋಡಬೇಕು. ಭಕ್ತರಿಗೆ ನಾವು ದೇವರು ಏನೇನೋ ಕೊಟ್ಬಿಡ್ತೇವೆ, ದೇವರು ಮಾತ್ರ ನಮಗೆ ಕೆಟ್ಟದ್ದು ಕೊಡೋದಿಲ್ಲ, ಒಳ್ಳೇದೇ ಕೊಡ್ತಾನೆ. ದೇವರೇನಾದ್ರೂ ನಾವು ಮಾಡಿದ ಮಾಡಿದ್ರೆ ಗೋವಿಂದ, ನಾವು ಮಾಡಿದ ಕೆಟ್ಟದ್ದನ್ನು ದೇವರಿಗೆ ಆರಿಸಿಕೊಡ್ತೇವಲ್ಲ, ದೇವರ ಆ ರೀತಿ ಕೊಟ್ಟರೆ ನಮ್ಗೆ ಗತಿ ಏನಾಗ್ತಿತ್ತು? ದೇವರು ಒಳ್ಳೇದನ್ನೇ ಕೊಡ್ತಾನೆ. ಅದಕ್ಕೆ ಎಂಥ ಸಭೆ ಮಾಡಬೇಕು ಅಂತ ನೀನೀಗ ಭೂಲೋಕ ಅಂತ ಸಭೆನೇ ಇರಬಾರ್ದು ಹಾಗೆ ಮಾಡು. ಯಾಕೆ? ಧರ್ಮರಾಜ ಅರ್ಜುನ ಎಲ್ಲ ಭೀಮಸೇನನ್ನು ಅವಲಂಬಿಸಿ ಬಂದವರು. ವಾಯುದೇವರ ಮೂಲಕ ಯಾರು ಬರ್ತಾರೋ ಅವರನ್ನ ದೇವರು ಎಷ್ಟು ಮೇಲಕ್ಕೆತ್ತಾನೆ ಅಂತ ಹೇಳೋದಕ್ಕೆ ಇದು ಒಳ್ಳೆ ದೃಷ್ಟಾಂತ. ಅದಕ್ಕೆ ನೀವು ಮಾಡಿಕೊಡು ಅಂತ ಹೇಳಿದ ತಕ್ಷಣ ಮಯಾಸುರ ಭಾರಿ ಸಂಭ್ರಮ ಪಟ್ಟಂತೆ. ಅವನು ಕೇಳ್ತಾನೆ, ಕೇಳಬೇಕಾರೆ ಕೇಳ್ತಾನೆ, ನಾನು ಏನು ಮಾಡಬಹುದು? ನಾನು ಅಲ್ಲ, ನಾನೊಬ್ಬ ಶಿಲ್ಪಿ, ಅವನು ಆರ್ಕಿಟೆಕ್ಟ್ ಪಾಪ, ತನ್ನ ಸಾಮರ್ಥ್ಯ ಹೇಳ್ಕೊಂಡ್ಬಿಡ್ತಾನೆ, ನಾನು ಬೇಕಾದ ಮಾಡ್ತೇನೆ. ಒಬ್ಬ ಇಂಜಿನಿಯರ್ ಔಷಧಿ ಕೊಡಿ ಅಂದ್ರೆ ಯಾಕೆ ಕೊಡ್ತಾನೆ ಪಾಪ? ಕೊಟ್ಟು ಬದುಕ್ತಾನೆ ಹಾಗೆ ಇವನ ಬದ್ದು ಎರಡೆರಡು. ಅವನು ಕೊಡ್ಲಾರ ಇವನು ತಗೊಳ್ಳಬಾರದು ಕೂಡ. ಅದೇ ರೀತಿ ವೈದ್ಯ ಮನೆ ಕಟ್ಟಿ ಹಾಕಿ ಸಾಧ್ಯ, ಅವನು ಕಟ್ಟಕ್ಕೆ ಸಾಧ್ಯ ಇಲ್ಲ, ಅವನ ರೀತಿನೇ ಬೇರೆ. ನಾನು ಒಬ್ಬ ಶಿಲ್ಪಿ, ನಾನು ಎಂಥ ವನ ಬೇಕಾದ್ರೂ ಕಟ್ತೇನೆ, ಎಂಥ ಉಪವನಗಳನ್ನು ಮಾಡ್ತೇನೆ, ಎಂಥ ಸರೋವರ ನಿರ್ಮಾಣ ಮಾಡ್ತೇನೆ, ರಾಜ್ಯಗಳನ್ನ ಒಳ್ಳೆ ನಗರಗಳನ್ನು ಕಟ್ತೇನೆ. ನೋಡಿ, ಬಡಾವಣೆ ಮಾಡೋ ಸುಲಭ ಅಲ್ಲ, ಬಿಲ್ಡರ್ಸ್ ಪ್ರಮೋಟರ್ಸ್ ಇರ್ತಾರಲ್ಲ, ಅದೊಂದು ಆರ್ಟ್ ಅದು. ಅದು ನಗರಗಳನ್ನು ಬಡಾವಣೆ ಮಾಡ್ತೇನೆ ಬೇಕಾದ್ರೆ, ಎಂತೆಂಥ ಅರಮನೆಗಳನ್ನು ಬೇಕಾದ್ರೂ ಕಟ್ತೇನೆ, ಎಂಥ ಸಭೆಗಳನ್ನು ಬೇಕಾದರೂ ಮಾಡ್ತೇನೆ, ಏನೇನು ತನ್ನ ಸಾಮರ್ಥ್ಯವನ್ನೆಲ್ಲ ಹೇಳಿಬಿಡ್ತಾನೆ ಮಯಾಸುರನ ಸಾಮರ್ಥ್ಯ. ಅಷ್ಟೆಲ್ಲ ಸಾಮರ್ಥ್ಯವನ್ನ ಪರಮಾತ್ಮ ಇನ್ನೊಂದನ್ನು ತೋರಿಸ್ತಾರೆ. ವಿಶ್ವಕರ್ಮ ಕರೆದು ಮಾಡಿಸಬಹುದಾಗಿ ಇಂದ್ರಪ್ರಸ್ಥ ಮಾಡಿಸಿದ್ದೆ ವಿಶ್ವಕರ್ಮನಿಂದ. ದೇವಶಿಲ್ಪಿಯನ್ನು ಕರೆದು ಇಂದ್ರಪ್ರಸ್ಥ ನಿರ್ಮಾಣ ಮಾಡಿಸಿದ ಕೃಷ್ಣ. ಈ ದೈತ್ಯ ಶಿಲ್ಪಿಯಿಂದ ಸಭೆ ನಿರ್ಮಾಣ ಮಾಡಿಸ್ತಾ ಇದ್ದ. ಅಂದ್ರೆ ದೇವತೆಗಳಾಗಲಿ ದೈತ್ಯರಾಗಲಿ ಎಲ್ಲ ಭಗವದ್ಭಕ್ತರಿಗೆ ಸಹಕಾರ ಕೊಡಲೇಬೇಕು. ಅದನ್ನೇ ಹೇಳೋ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯ ಕವಚಂ ವಿಹುಮಾದ್ಯಮೀಶಂ ವಂದೇ ಭವಗ್ರಹಂ ಅಮರಾಸುರ ಸಿದ್ಧವಂದ್ಯಂ. ಅಮರರಿಂದ ಅಸುರರಿಂದ ಸಿದ್ಧರಿಂದ ಪರಮಾತ್ಮ ವಂದ್ಯ. ಮಯಾಸುರ ಪರಮಾತ್ಮನ ಕಾಲಿ ಬಿದ್ದಿದ್ದೇ ಸಾಕ್ಷಿ. ಆ ಹೇಳಿದ ಶ್ಲೋಕ ಮಹಾಭಾರತ ಮೊದಲ ಶ್ಲೋಕ. ಪರಮಾತ್ಮ ಅಮರಾಸುರ ಸಿದ್ಧರಿಂದ ವಂದ್ಯನಾದವನು. ಎಷ್ಟೋ ಕಡೆ ಬರುತ್ತೆ ಇದೊಂದು ದೃಷ್ಟಾಂತ. ಅವರ ಶಿಲ್ಪಿಯಾದ ವಿಶ್ವಕರ್ಮನಿಂದನೂ ವಂದ್ಯ, ದೈತ್ಯ ಶಿಲ್ಪಿಯಾದಂಥ ಮಯಾಸುರನಿಂದನೂ ವಂದ್ಯ. ಅದು ಸಾಮಾನ್ಯ ರೀತಿ ಒಂದೇ ಅಲ್ಲ, ಮತ್ತೆ ಏನ್ ಬೇಕಾದ್ರೂ ಮಾಡ್ತೇನೆ ಆಯ್ತೋ ಇಲ್ಲೋ. ಇದನ್ನ ಅವನು ಕೇಳಿದಾಗ ಕೃಷ್ಣ ಅಷ್ಟು ಹೇಳಿದ ತಕ್ಷಣ ಅವನು ಮಾಡಿದನಂತೆ. ಆ ಒಳ್ಳೆ ಅದ್ಭುತವಾದಂತಹ ಸಭಾಭವನವನ್ನು ಮಾಡ್ತಾ ಇದ್ದಾನೆ. ಆ ಸಭಾಭವನ ಕಟ್ಟಲಿಕ್ಕೆ ಅವನಿಗೆ 14 ತಿಂಗಳು ಬೇಕಾಯ್ತದೆ ಎಂದು ಮಹಾಭಾರತ ಎಷ್ಟು ಡೀಟೇಲ್ಸ್ ಕೊಡುತ್ತೆ ಎಂಬುದನ್ನು ಗಮನಿಸಬೇಕು. 14 ತಿಂಗಳ ಅವಧಿಯಲ್ಲಿ ಅತ್ಯದ್ಭುತವಾದ ಸಭೆ ನಿರ್ಮಾಣ ಮಾಡಿ, ಇಂಥ ಸಭೆ ಭೂಲೋಕದಲ್ಲಿ ಮತ್ತೊಂದು ಇಲ್ಲ ಕೃಷ್ಣ, ನಿನ್ನ ಅಪ್ಪಣೆ ಅಂತ ಅಂಥದ್ದೇ ಮಾಡಿದ್ದೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಒಂದು ಕಾಣಿಕೆ ತರುತ್ತಾನೆ, ಮತ್ತೊಂದು ಕಾಣಿಕೆಯನ್ನು. ಅರ್ಜುನನಿಗೆ ಗಾಂಡಿವಾದಿಗಳು ಬಂತು, ಧರ್ಮರಾಜನಿಗೆ ಸಭೆ ಸಿಕ್ತು, ಕೃಷ್ಣನಿಗಂತೂ ಚಕ್ರವನ್ನು ತಂದುಕೊಟ್ಟ, ಕೃಷ್ಣಂದೇ ಚಕ್ರ ಮತ್ತು ತಂದುಕೊಟ್ಟು ಸೇವೆ ಮಾಡಿಬಿಟ್ಟ. ಇನ್ನು ಭೀಮಸೇನ ದೇವರು ಕೊಡದೆ ಹೋದ್ರೆ ಮಾಡಿದ್ದೆಲ್ಲ ವ್ಯರ್ಥ ಇದ್ದ ಹಾಗೆ, ವಾಯುದೇವರ ಮೂಲಕ ಕೊಡದೆ ಹೋದ್ರೆ ಮಾಡಿದ್ದೆಲ್ಲ ವೇಸ್ಟ್. ಅದಕ್ಕೆ ಅವನೇನು ಮಾಡಿದ್ರಂತೆ, ಸ ವಾಯುಧಾರಿತಾಂ ಗಜಾಂ ಯೌದ್ ಗದಾಂ ಯೌವನಾಶ್ವ ಭೂಭೃತ ದದೌ ಕದಾಂ ರುಕೋದರೆ. ಅವನು ಹೋಗಿ ಒಂದು ಗದೆ ತಗೊಂಡು ಬಂದಂತ ಹೌದು, ಹಿಮಾಲಯ ಪರ್ವತದಲ್ಲಿ ಬಿಂದು ಸರೋವರ ಅಂತ ಒಂದು ಸರೋವರ, ಈ ಮಾತೃಗಾಯದ ಬಿಂದು ಸರೋವರ ಅಲ್ಲ, ಹಿಮಾಲಯದಲ್ಲಿ ಒಂದು ಬಿಂದು ಸರೋವರ ಅಂತ ಇದೆ ಅಂತ ಮಹಾಭಾರತ ಹೇಳಿದೆ. ಅಲ್ಲಿ ಒಂದು ದೊಡ್ಡ ಗದೆ ಇತ್ತಂತೆ, ಅದನ್ನು ತಂದನಂತೆ. ಆ ಗದೆಯನ್ನು ಭೀಮನಿಗೆ ಅರ್ಪಣೆ ಮಾಡಿಬಿಟ್ಟು ದೊಡ್ಡ ಸೇವೆ ಸಲ್ಲಿಸಿದ ಅಂತ ಹೇಳಿದ. ಭೀಮಸೇನಿಗೆ ಗದೆಯನ್ನು ಕೊಟ್ಟಿದ್ದು ಈ ಮಯಾಸುರ. ಆಗೊಂದು ಪ್ರಶ್ನೆ ಬಂತು, ಅಂತೂ ಈ ಮಯಾಸುರ ಕೊಟ್ಟ ಗದೆಯಿಂದ ಭೀಮಸೇನ ಭಾರಿ ಮುಂದೆ ಬಂದುಬಿಟ್ಟ ಅಂತ ಯಾರು ತಿಳ್ಕೊಂಡ್ರೆ ಹೇಳ್ತಾರೆ, ಅದು ಮಯಾಸುರ ತಂದುಕೊಟ್ಟ ಗದೆ, ತಂದುಕೊಟ್ಟಿದ್ದು ಬಿಂದು ಸರೋವರದಿಂದ. ಅದು ಮೂಲತಃ ಎಲ್ಲಿ ಬಂದೇ ಬಂದಿತ್ತು, ಅಲ್ಲೆಲ್ಲಿಂದ ಬಿದ್ದಿತ್ತು ಅಂದ್ರೆ ಮಾಂಧಾತ ರಾಜ ಅದನ್ನು ಉಪಯೋಗಿಸಿದ್ದಾನೆ, ಮಾಂಧಾತ ರಾಜನ ಬಳಿ ಅದಿತ್ತು ಅದು. ಆ ಗದೆಯನ್ನು ಮಯಾಸುರ ತಂದುಕೊಟ್ಟ. ಮಾಂಧಾತ ನಹುಷು ಅಂಬರೀಷ ಸಗರವು ಅಂತ ಪ್ರತಿಷ್ಠೆ ಮಂಗಲಾಷ್ಟಕದಲ್ಲಿ ನಾವು ಕೇಳ್ತೇವೆ ಅಂತ. ಮಾಂಧಾತ ರಾಜ ಗದೆ ಅದು ತಂದುಕೊಟ್ರು ಅಂತ ಅಷ್ಟೇ ನಿಮಗೆ ಅನಿಸುತ್ತೆ. ಆದ್ರೆ ಮುಂದೆ ಹೇಳ್ತಾರೆ ಅದು ಮಾಂಧಾತ ರಾಜನ ಗದೆಯಲ್ಲ, ಸ ವಾಯುಧಾರಿತಾಂ ಗದಾಂ, ಅದು ವಾಯುದೇವರದ್ದೇ ಗದೆ. ವಾಯುದೇವರದ್ದೇ ಗದೆಯನ್ನ ಮಾಂಧಾತ ರಾಜ ಭಕ್ತಿಯಿಂದ ಸೇವೆ ಮಾಡಿ ಪೂಜೆಗೆ ತೀರಿಸಿಕೊಂಡಿದ್ದಷ್ಟೇ. ಅದನ್ನ ಈಗ ಮಯಾಸುರ ತಂದು ಭೀಮಸೇನ ಕೊಡ್ತಾ ಇದ್ದ. ಇಲ್ಲಿ ಎರಡು ಕಥೆ ನೋಡಿದ್ವಿ, ಅಗ್ನಿ ಕೃಷ್ಣನಿಗೆ ಚಕ್ರ ತಂದು ಕೊಟ್ಟ, ಅದು ಕೃಷ್ಣಂದೇ ಚಕ್ರ, ಅದು ಬೇರೆಯವರ ಚಕ್ರ ಅಲ್ಲ, ಕೃಷ್ಣಂದೇ ಚಕ್ರವನ್ನು ಕೃಷ್ಣನಿಗೆ ಕೊಟ್ಟು ಬದರಿಯಿಂದ ತಂದು ಕೊಟ್ಟು ದೊಡ್ಡ ಸೇವೆಯನ್ನು ಸಲ್ಲಿಸಿಬಿಟ್ಟ. ಅದೇ ವಾಯುದೇವರಿಗೆ ಅವರದ್ದೇ ಗದೆಯನ್ನು ಕೊಟ್ಟು ಸೇವೆ ಸಲ್ಲಿಸಿಬಿಟ್ಟು. ಅದು ಅವರದ್ದೇ ವಾಯುದೇವರದ್ದೇ ಗದೆ ವಾಯುದೇವರಿಗೆ, ಕೃಷ್ಣಂದೇ ಚಕ್ರ ಕೃಷ್ಣನಿಗೆ. ಅದಕ್ಕೆ ದೇವತೆಗಳು ಏನ್ ಕೊಡುತ್ತೆ ನಾವು, ಅದು ಅವರು ಕೊಟ್ಟಿದ್ದೇ ಹೊರತು ನಮಗಲ್ಲ ಅಂತ ಹೇಳುತ್ತೆ ಭಗವದ್ಗೀತೆಯದ್ದೇ ಮಾತು. ತೈರ್ದತ್ತ ನಪ್ರದಾಯೇಭ್ಯೋ ಯೋ ಹುಂಕ್ತೇ ಸ್ತೇನ ಏವ ಸಹ. ನಾನು ಯಜ್ಞ ಮಾಡಲಿಕ್ಕೆ ಏನ್ ಹೇಳಿದ್ದಾರೆ, ಪದಾರ್ಥ ಯಾರು ಕೊಟ್ಟಿದ್ದು, ದೇವತೆಗಳು ಕೊಟ್ಟಿದ್ದು. ದೇವ ಪರಮಾತ್ಮನೇ ದೇವರು ಹೂ ಹಾಕಿ ಪೂಜೆ ಮಾಡಿ ಅಂತ ಹೇಳ್ತೇನೆ. ಹೂ ಬೆಳೆದಿದ್ದಾರು ಪರಮಾತ್ಮನೇ, ಅದ್ರ ವಾಸನೆ ಇಟ್ಟವನ ಯಾರು ಪರಮಾತ್ಮನೇ, ಅದಕ್ಕೆ ಪೇಂಟ್ ಹೊಡೆದಿದ್ದಾರು, ಕಲರ್ ಕೊಟ್ಟಿದ್ದಾರು, ನಾವು ಕಲರ್ ಕಳಿಲಕ್ಕೆ ಬರ್ತದೆ ಅಷ್ಟು ಕಲರ್ ಕೊಟ್ಟಿದ್ದಾರು ಪರಮಾತ್ಮನೇ. ಅದು ಎಷ್ಟು ಅದು ಎಂಥ ಒಂದು ಆಕರ್ಷಕವಾದ ಇದು ಕೊಟ್ಟಿದ್ದಾನೆ. ತುಳಸಿ ಕೊಡೋದಾರ ಪರಮಾತ್ಮನೇ, ನೀರು ಕೊಡೋದು ಪರಮಾತ್ಮನೇ, ದೇವರು ಕೊಟ್ಟಿದ್ದು ದೇವರಿಗೆ ಹಾಕೋದಷ್ಟು. ಎಲ್ಲ ಕಥೆಯಲ್ಲಿ ಕಾಣೋ ಅಂಶ ಇಷ್ಟೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿ ಕರುಣ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಅಲ್ಲಿ ಮಯಾಸುರನು ಬದುಕಿದ, ಅಗ್ನಿದೇವರು ಇಬ್ಬರು ಬದುಕಿದ. ಆದ್ದರಿಂದ ದೇವರು ಏನೇನು ಕೊಡ್ತೇವೆ, ಸರ್ವಮೂಲ ಪಾರಾಯಣ ಮಾಡ್ತೇವೆ ಅಂತ ತಿಳ್ಕೊಂಬೋಣ, ಹೋಗ್ಬಿಟ್ಟು ಸರ್ವಮೂಲ ಪಾರಾಯಣ ಮಾಡ್ತೇವೆ ಆಚಾರ ಮುಂದೆ ಕುತ್ಕೊಂಡ್ಬಿಟ್ಟು. ಬರದವರು ಯಾರು, ಅವರೇ ಅವರವ್ರಿಗಂತ ಅವ್ರ ಮುಂದೆ ಒಪ್ಸೋದಷ್ಟೇ, ಬೇರೆ ಅಲ್ಲ. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಯೂನಿವರ್ಸಿಟಿ ಏನು ಪ್ರಿಸ್ಕ್ರೈಬ್ ಮಾಡಿದ್ರೆ ಅದನ್ನ ಓದಿ ಅದ್ರ ಬಗ್ಗೆ ಪ್ರಶ್ನೆಗೆಲ್ಲ ಉತ್ತರ ಕೊಡೋದಷ್ಟೇ. ಇನ್ಕಮ್ ಟ್ಯಾಕ್ಸ್ ಅವ್ರ ಸರ್ಕಾರ ಕೊಡೋ ದುಡ್ಡನ್ನೇ ಅದು ಕೊಡೋದಷ್ಟೇ ಹೊರತು ಬೇರೆ ಸಂಪಾದನೆ ಅಲ್ಲ. ಇದು ಭಗವಂತನ ಸೇವೆಯಲ್ಲೇ ಕಂಡುಬಂದಂತ ದೊಡ್ಡ ಅಂಶ ಅದು. ಅದನ್ನ ಕೊಟ್ಟು ಸಾರ್ಥಕ್ಕೆ ಪಡೆದ್ರಂತೆ. ಹೀಗಾಗಿ ಭೀಮಸೇನದೇವರ ಕೈಯಲ್ಲಿ ಗದೆ ಬಂತು, ಅವ್ರಿಗೇನು ಗದೆ ಬೇಕಿಲ್ಲ, ಆದರೆ ಇವ್ರು ಕೊಟ್ಟು ಸೇವೆ ಸಲ್ಲಿಸಿದೆ ಅಷ್ಟೇ, ಕೈಯೇ ಸಾಕು. ಅಯಂತು ಬೇ ದಕ್ಷಿಣ ಬಾಹು ಆಯುಧಂ ಸಹಜಂ ಮಾಮ. ಭೀಮಸೇನ ಗದೆಯಿಂದ ಹೊಡೆದ್ರೆ ಸ್ವಲ್ಪ ಕಡಿಮೆ ಹೊಡೆದಾಗೆ, ಕೈಯಿಂದ ಹೊಡೆದ್ರೆ ಭಾರಿ ಜೋ ಮ್ಯಾಕ್ಸಿಮಮ್ ಪೆಟ್ಟು ಬಿಡೋದು ಕೈಯಿಂದ ಹೊಡೆದಾಗೆ ಅಂತ ಹೇಳಿದ. ಇದು ಅರ್ಥ ಮಾಡಿಕೊಂಡ್ರೆ ಭಾರಿ ದಾಚ ಪಾಳಣೆ ಕೊಟ್ಟ ಮನುಷ್ಯರಿಗೆ ಚಮಚ ಕೊಟ್ಟು ತಿನ್ನೋ ಅಂತ ಕೊಟ್ಟು ಸಿಟ್ಕೊಂಡ್ಬಿಡಿ, ಚಮಚ ಓದ್ ಬಿಡ್ತಾರೆ ಆ ಕಡೆ, ಬರೀ ಕೇಳಿ ತಿಂತಾನೆ. ಯಾಕೆ ಈ ಸ್ಪೀಡ್ ಅದ್ರಲ್ಲಿ ಬರೋದು ನ್ಯಾಚುರಲ್ಲಿ, ಅದಾಗಲೇ ಸ್ವಲ್ಪ ಇದಾಗಿರೋದು. ಅದ್ರ ನೇರವಾದ ಕೈಗಳ ಶಕ್ತಿ ಇನ್ನೊಂದಕ್ಕಿಲ್ಲ, ಆದ್ರೆ ವಾಯುದೇವರ ಶಕ್ತಿಗೆ ಹೋಲಿಕೆನೇ ಇಲ್ಲ. ಆದರೆ ಸೇವೆ ಕಟ್ಟು ಪುಣ್ಯ ಮಾಡಿಕೊಂಡೆ ಅಷ್ಟೇ, ಕಡಿಮೆ ಪೆಟ್ಟು ಹೊಡಿಬೇಕು ಅಂದ್ರೆ ಗದ ತಗೋಬೇಕಷ್ಟೇ. ಅದನ್ನು ತಗೊಂಡು ಕೃಷ್ಣನಿಗೆ ಚಕ್ರದ ಪ್ರಯೋಜನ ಇಲ್ಲ, ಕೃಷ್ಣ ಸ್ವತಃ ಸಮಸ್ತ ಸರ್ವ ಪ್ರಹರಣ ಆಯುಧ. ವಿಷ್ಣು ಸಹಸ್ರನಾಮ ಹೇಳದು ಪರಮಾತ್ಮನೇ ಅವನೇ ದೊಡ್ಡ ಆಯುಧ. ಯಾವ ಆಯುಧ, ಆ ಕೃಷ್ಣ ಚಕ್ರದಿಂದ ಕೃಷ್ಣ ಹೊಡಿತಾನೆ ಅಲ್ಲ, ಕೃಷ್ಣ ಮುಟ್ಟಿದ್ದ ಚಕ್ರಕ್ಕಂತ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಕೃಷ್ಣ ಮುಟ್ಟಿದ್ದಕ್ಕಂಥ ಶಕ್ತಿ ಆದ್ದರಿಂದ, ಎಲ್ಲ ಆಯುಧ ಸ್ವರೂಪನೇ ಪರಮಾತ್ಮನೇ, ಆದ್ದರಿಂದ ಇನ್ನೊಂದು ಆಯುಧ ಬೇಕಿಲ್ಲ. ವಾಯುದೇವರು ಹಾಗೆ, ಇವರು ಉಳಿದವರು ಮಾತ್ರ ಅದೆಲ್ಲ ಬೇಕಿದೆ. ಅರ್ಜುನ ಗಾಂಡಿವ ಇಲ್ಲದವರು ಅರ್ಜುನನ ಶಕ್ತಿ ಎಷ್ಟು ಕಡಿಮೆ ಆಗ್ತಿತ್ತು, ರಥ ಇಲ್ಲದವರು ಎಷ್ಟು ಕಡಿಮೆ ಆಗ್ತಿತ್ತು, ಬತ್ತಳಿಕೆ ಇಲ್ಲದವರು ಎಷ್ಟು ಕಡಿಮೆ ಆಗ್ತಿತ್ತು. ಆದರೆ ಮೇಲೆ ಧ್ವಜದ ಮೇಲೆ ಹನುಮಂತ ಕೂತಿದ್ದಾನೆ, ಇವೆಲ್ಲ ಅರ್ಜುನನಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಆದ್ರೆ ಭೀಮಸೇನಿಗೆ ಯಾವುದು ಬೇಕಿಲ್ಲ, ಸ್ವಂತ ಶಕ್ತಿ ದೇವರ ದಯೆ ಅಷ್ಟೇ. ಕೃಷ್ಣನಿಗೆ ತಾನೇ ದೇವರಾದ್ದರಿಂದ ದಯೆ ಪ್ರಶ್ನೆಯೂ ಇಲ್ಲ, ಬರೀ ತನ್ನ ಪರಾಶ್ಯ ಶಕ್ತಿ ವಿವಿಧ ಇವ ಶ್ರೂಯತೆ ಸ್ವಾಭಾವಿಕಿ ದಾನ ಬಲ ಕ್ರಿಯಾಚ. ಶ್ವೇತಾಶ್ವತರ ಉಪನಿಷತ್ತಿನ ಮಾತು, ಪರಮಾತ್ಮನ ಸಮಸ್ತ ಶಕ್ತಿಯು ಕೂಡ ಅವನ ಸ್ವಂತದ್ದೇ ಹೊರತು ಬೇರೆ ಇಲ್ಲಿಂದ ಬಂದಿದ್ದು ಅಲ್ಲ. ಇದು ನಿಜವಾದ ಅರ್ಥದಲ್ಲಿ ದೇವರ ಹಿರಿಮೆ. ಅಷ್ಟು ಮಾಡಿಕೊಟ್ಟು ಅವನು ಹೊರಟೋದನಂತೆ. ಈ ಮಧ್ಯೆ ಆಮೇಲೆ ಆ ಬ್ರಾಹ್ಮ ಧರ್ಮರಾಜ ಆ ಸಭಾ ಪ್ರವೇಶವನ್ನು ಮಾಡುತ್ತಾರೆ. ಸಭಾ ಓಪನಿಂಗ್ ಸೆರೆಮನಿ ಆಗ್ಬೇಕಲ್ಲ, ಅದು ಗೃಹಪ್ರವೇಶ ಮಾಡಿ ಸಭಾ ಪ್ರವೇಶ ಮಾಡ್ಬೇಕಲ್ಲ. ಧರ್ಮರಾಜ ಮಾಡಿದನಂತೆ. ಪಾಂಡವರು ಏನ್ ಮಾಡ್ತಾರೆ ಅದೆಲ್ಲ ದಾಖಲೆಯ. ಮತ್ತೆ ಪಾಂಡವರು ಆಗ ಆ ಗೃಹಪ್ರವೇಶ ಸಭಾ ಮೊದಲು ಸಭಾ ನಿರ್ಮಾಣ ಮಾಡಿದಾಗಲೂ ಕೂಡ ಒಂದು ಸಮಾರಂಭ, ಶಂಕುಸ್ಥಾಪನೆಯ ಸಮಾರಂಭ. ಅದಕ್ಕೆ ಮಂತ್ರ, ಸ್ತೋತ್ರ, ಯಜ್ಞ, ಯಾಗ ಮತ್ತೆ ಬ್ರಾಹ್ಮಣ ಸಮಾರಂಭ ಎಲ್ಲ ಮಾಡೋದು ಅದು ಆರಂಭದ್ದು. ಅದನ್ನು ಮುಗಿದ ಮೇಲೆ ಇವತ್ತು ಆರಂಭದಲ್ಲಿ ತೆಂಗಿನಕಾಯಿ ಮುಗಿಸಿಬಿಡ್ತಾರೆ, ಮುಗಿದ ಅಷ್ಟೇನೆ. ಆದರೆ ದೊಡ್ಡದರ ಕೆಲಸ ಆರಂಭದಲ್ಲೂ ಮಾಡಬೇಕು, ಕೊನೆಯಲ್ಲಂತೂ ಬಹಳ ವೈಭವದಿಂದ ಮಾಡಬೇಕು. ಧರ್ಮರಾಜಾದಿ ಪಾಂಡವರು ಮಾಡಿದರಂತೆ. 10,000 ಬ್ರಾಹ್ಮಣರುಗಳನ್ನ, ಅದು ಅಂಥ ಬ್ರಾಹ್ಮಣರಲ್ಲ ಮತ್ತೆ ಅವರೆಲ್ಲ ಕೂಡ ಎಲ್ಲ ಬ್ರಹ್ಮಜ್ಞಾನಿಗಳು, ಅಂಥವರನ್ನು ಕರೆಸಿ ಅವರಿಗೆ ಭೋಜನಾದಿಗಳು ಮತ್ತು ಉಳಿದ ಎಲ್ಲ ಅನೇಕ ಅನೇಕ ಜನ ಕೋಟ್ಯಂತರ ಜನಗಳಿಗೆ ಅನ್ನದಾನಾದಿಗಳು ಇಷ್ಟು ಮಾಡಿದರೆ. ಅಷ್ಟ 10,000 ಬ್ರಾಹ್ಮಣರನ್ನು ಕರೆಸಿದ್ದು ಎಷ್ಟು ಮುಖ್ಯನೋ, ಪ್ರತಿಯೊಬ್ಬ ಬ್ರಾಹ್ಮಣರು ಏನ್ ಕೊಟ್ಟಿರಬಹುದು ಅಂದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ. ಒಬ್ಬೊಬ್ಬ ಬ್ರಾಹ್ಮಣನಿಗೆ 10,000 ಗೋವುಗಳನ್ನು ಕೊಟ್ಟಂತ. ಒಬ್ಬೊಬ್ಬ ಬ್ರಾಹ್ಮಣರಿಗೆ ಎಷ್ಟು ಗೋವು ಅವಾಗಿತ್ತು, ಎಷ್ಟು ಗೋವು ಸಾಯ್ತ ದಿವಸಕ್ಕೆ ಅದನ್ನು ನೋಡಿ ಹೇಳ್ತಾರೆ. ವರ್ಷಕ್ಕೆ ಒಂದು ದಿವಸಕ್ಕೆ ಇಡೀ ನಮ್ಮ ಪ್ರಪಂಚದಲ್ಲಿ ಲಕ್ಷದ ಮೇಲೆ ಗೋವನ್ನು ಕೊಲ್ತಾರೆ ಒಂದು ದಿವಸಕ್ಕೆ. ಅಷ್ಟು ಗೋವು ಇತ್ತ ಅಂತ ಯಾರಾದ್ರೂ ಕೇಳಬಾರ್ದು. ಇವತ್ತು ಕೊಲ್ಲಕ್ಕೆ ಅಷ್ಟು ಗೋವು ಇದೆ ಅಂದ್ಮೇಲೆ ಅಷ್ಟು ಗೋವು ಇದ್ದಿದ್ದು ನಿಜಾನೆ. ಅದು ಗೋವನ್ನೇ ಪೂಜೆ ಮಾಡ್ತಿದ್ದಂತ ಕಾಲ. ಈ ಗೋವಿನ ಪೂಜೆ ನಿಂತು ಹೋಗ್ಬಿಟ್ಟಿದೆ. ಪೂಜೆ ನಿಂತು ಹೋಗಿ ಎಷ್ಟು ಗೋವುಗಳು ಇರಬೇಕಾದ್ರೆ ಆಗ ಹೇಗೆ ಮನೆಯಲ್ಲಿ ತುಳಸಿ ಹಾಗೆ ಬೆಳೆಸ್ತಿದ್ರು ಗೋವನ್ನ ಹಾಕಿ ಸಾಕ್ತಿದ್ರು. ಅಷ್ಟು ಗೋವುಗಳನ್ನ, ಒಂದು ಗೋವು ಕೊಟ್ಟ ಅಂದ್ರೆ ಗೋವು ಕೊಟ್ಟ ಅಲ್ಲ, ಕರು ಸಮೇತ ಕೊಡಬೇಕು, ಬರೀ ಕರು ಗೋವುಗಳಲ್ಲ. ಅದಕ್ಕೆ ಪಾತ್ರೆ, ಮೈ ತುಂಬ ರೇಷ್ಮೆ ವಸ್ತ್ರ, ಕಾಲಿನಿಂದ ಹಿಡಿದು ಬರಸಿನಿಂದ ಹಿಡಿದು ಕೂಡುಗಳವರೆಗೆ ಚಿನ್ನದ ಅಲಂಕಾರ, ಎಷ್ಟು ದಾನ ಮಾಡಿರ್ಬೇಕು ಲೆಕ್ಕ ಹಾಕಿ. ಅತ್ಯದ್ಭುತವಾದ ಸಭೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಕೃಷ್ಣರಿಗೆ ಅಗ್ರ ಪೂಜೆ ಮಾಡತಕ್ಕಂತಹ ಒಂದು ಅವಕಾಶ, ಒಳ್ಳೆ ಸಮಾರೋಹ ಯೋಗ್ಯತೆ ಬಂತದೆ. ಯಾವ್ಯಾವ ಕಾರ್ಯ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ ಒಂದು ಗೃಹವನ್ನು ಪ್ರವೇಶ ಮಾಡಿದರೆ ಅಲ್ಲಿ ಮಂಗಳ ಕಾರ್ಯಗಳು ನಡೀತಾ ಇರುತ್ತೆ. ಆ ರೀತಿ ಮಾಡದೆ ಹೋಗಿಬಿಟ್ಟಾಗ ಆಗಬಾರದಾಗ್ತಾ ಇರುತ್ತೆ. ಮನೆಯವರು ವಾಸ್ತು ಶಾಂತಿ ಅಂತ ಕರೀತಾರೆ. ಶಾಂತಿ ಶಾಂತಿ ಅಂತ ಹೇಳಿದರೆ ವಾಸ್ತು ಹೇಗಿರ್ಬೇಕು ಅಂತ ಅಷ್ಟೇ ಗೊತ್ತೇ ಹೊರತು ಶಾಂತಿ ಕ್ರಮನೇ ಗೊತ್ತಿಲ್ಲ. ಇವರು ಶಾಂತಿ ಮಾಡದೆ ಹೋದರೆ ವಾಸ್ತು ಎಷ್ಟು ಸರಿ ಇದ್ರೆ ಏನೋ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಎಂತ ಪೇಪರ್ ಕೊಟ್ರೆ ಅಂತ ಓದೇ ಇಲ್ಲ ಅವನು, ಬರೆಯೋದು ಅಷ್ಟರಲ್ಲೇ ಇದೆ. ಬಾಂಡ್ ಪೇಪರ್ ಕೊಟ್ಟರು ಅಷ್ಟೇ, ಮ್ಯಾಪ್ಲಿಕ್ ಪೇಪರ್ ಕೊಟ್ಟರು ಅಷ್ಟೇ, ಓದೇ ಇಲ್ಲ, ಏನು ಪ್ರಯೋಜನ ಇಲ್ಲ. ಡ್ರೈವಿಂಗ್ ಬರ್ತಿದ್ರೆ ಎಂತ ಕಾರ್ ಕೊಟ್ರೇನಂತೆ, ದಬ್ಬದ್ ಕೊಟ್ರೆ ವಾಸಿ ಇನ್ನು ಪಾಪ ಸುರಕ್ಷಿತ. ಅವರು ಇಂಜಿನ್ ಇದ್ರೆ ಭಾರಿ ಪ್ರೀತಿ ಆಗುತ್ತೆ ಅಷ್ಟೇ. ತಿಳುವಳಿಕೆ ಇರಬೇಕು. ವಾಸ್ತು ಶಾಂತಿ ಅನ್ನೋದು ಅದಕ್ಕೆ ಸಣ್ಣ ಪುಟ್ಟ ದೋಷ ಇದ್ರೂ ಪರಿಹಾರ ಆಗಿರ್ತದೆ, ದೋಷಗಳಿದ್ರೂ ಪರಿಹಾರ ಆಗುತ್ತೆ. ಮುಷ್ಟು ಮುಖ್ಯ ಅಷ್ಟೇ ಅಲ್ಲ, ಆ ಮನೆ ಕಟ್ಸ್ಬೇಕಾದ್ರೆ ಜನ ಕಂಡುಬಿಟ್ಟಿರ್ತಾರಂತೆ, ಅಯ್ಯೋ ಎಂಥ ಮನೆ ಕಟ್ಟಿಸ್ತಾನೆ ಅಂತ ಹೇಳ್ಬಿಟ್ಟು. ಅವ್ರು ಆ ಶಾಂತಿ ಆಗ್ಬೇಕು ಮೊದಲು ಅವರಿಗೆಲ್ಲ ಕೂಡ, ಆ ಜನಗಳ ದುಷ್ಟ ದೋಷ ಪರಿಹಾರ ಆಗಬೇಕು. ಜೊತೆಗಲ್ಲಿ ದೇವತೆಗಳಿಗೆ ಹವಿಸ್ಸುಗಳೆಲ್ಲ ಮುಟ್ಟಬೇಕು, ದೈತ್ಯ ಶಕ್ತಿಗಳು ಬರದಂತೆ ಅದು ದಿಗ್ಬಂಧನ ಮಾಡಬೇಕು. ಎಷ್ಟು ಕೆಲಸ ಇದೆ ಅದರೊಳಗೆ. ಅದಕ್ಕೆ ವಾಸ್ತು ಶಾಂತಿ ಅಂದ್ರೆ ಸಾಮಾನ್ಯವಾದದ್ದಲ್ಲ, ಅತ್ಯಂತ ಶಾಸ್ತ್ರೋಕ್ತ ಕ್ರಮದಲ್ಲಿ ಮಾಡಬೇಕು. ಹಿಂದೆ ತುಂಬಾ ಸರ್ತ್ ಹೇಳಿದೆ, ದಕ್ಷಿಣಾಯನದಲ್ಲಿ ಮಾಡಲೇಬಾರದು, ಮೊದಲನೇದಾಗಿ ಉತ್ತರಾಯಣದಲ್ಲೇ ಮಾಡಬೇಕು. ಜನ ಕೇಳಲಿ ಬಿಡಲಿ, ಶಾಸ್ತ್ರ ಅದನ್ನು ಹೇಳಿಯೇ ಹೇಳುತ್ತೆ. ಅದು ಮಾಡಿದ್ರೆ ಮಾತ್ರ ಅದಕ್ಕೆ ಕಲ್ಯಾಣ. ವಾಸ್ತು ಭಾರಿ ಸರಿ ಇದೆ ಅಂತ ಹೇಳಿ ದಕ್ಷಿಣಾಯನದಲ್ಲಿ ಮಾಡಿದರೆ ಅದು ವೇಸ್ಟ್ ಇದ್ದಾಗ ಲೆಕ್ಕ, ಅಷ್ಟೇ ಅಲ್ಲ ಅನರ್ಥಕ್ಕೆ ಕಾರಣ ಅಂತ ಹೇಳಿ. ಶಾಸ್ತ್ರೋಕ್ತವಾಗಿ ಏನು ಮಾಡ್ತಾನೆ ಅದೆಲ್ಲ ಮಂಗಳದಲ್ಲೇ ಪರಿವಸಾನವಾಗುತ್ತೆ. ಶಾಸ್ತ್ರ ವಿರುದ್ಧ ಏನು ಮಾಡ್ತಾನೆ ಅದೆಲ್ಲ ಹೋಗಿಬಿಡುತ್ತೆ. ಭಗವಂತ ಗೀತೆಯಲ್ಲೇ ಹೇಳ್ತಾರೆ, ಅಶ್ರದ್ಧಯ ಹುತಂ ಜಪ್ತಂ ತಪಸ್ತಪ್ತಂ ಕೃತಂಚಯತೆ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ಪ್ರೇತ್ಯ ನೋ ಇಹ. ಯಾವುದನ್ನ ಶ್ರದ್ಧೆ ವಿಧಿವಿಧಾನಗಳನ್ನು ಬಿಟ್ಟು ಮಾಡ್ತಾನೆ ಅದು ಇಹಕ್ಕೂ ಇಲ್ಲ, ಅದು ಪರಕ್ಕೂ ಇಲ್ಲ, ಈ ಲೋಕಕ್ಕೂ ಕಲ್ಯಾಣ ಮಾಡೋದಿಲ್ಲ, ಪರಲೋಕಕ್ಕೂ ಸಾಧನೆ ಆಗೋದಿಲ್ಲ ಅನ್ನೋದೇ ಶಾಸ್ತ್ರ. ಧರ್ಮರಾಜ ಇಷ್ಟೆಲ್ಲ ಮಾಡ್ತಾನೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕೃಷ್ಣನ ಎದುರು ಮಾಡ್ತಾನೆ, ಅದು ಭಾರಿ ವಿಶೇಷ. ಕೃಷ್ಣನ ಹೆಸರೇಳಿ ಮಾಡಿದ್ರೆ ಸಾಕು, ಕೃಷ್ಣ ಇದ್ದಾನೆ ಎದುರಿಗೆ. ಪರಶುರಾಮ ದೇವರಿದ್ದಾರೆ, ವೇದವ್ಯಾಸ ದೇವರಿದ್ದಾರೆ, ಅವರು ಮೂರು ಜನಗಳ ಮುಂದಿಟ್ಟು ಕೆಲಸವನ್ನೆಲ್ಲ ಮಾಡ್ತಾನೆ. ಭಾರಿ ಸಂಭ್ರಮವಾಯ್ತಂತೆ. ಅದೆಲ್ಲ ಮುಗಿಸಿ ಅದರಲ್ಲಿ ಪ್ರವೇಶ ಮಾಡಿಸಿದ್ದೇನೆ ಕೃಷ್ಣ ಪರಮಾತ್ಮ. ಮತ್ತೆ 2 ವರ್ಷ ಇದ್ದಂತಿದ್ದ ಆದಮೇಲೆ ಮೊದಲೇ ಬಂದು ಸುಭದ್ರೇನ್ ಬಿಡ್ಲಕ್ಕೆ ಅಂತ ಬಂದವನು ಅಲ್ಲೇ ಇದು ಬಿಟ್ಟಿದ್ದ. ಎಷ್ಟೋ ವರ್ಷ ಆಗಿತ್ತು, ಈ ಮತ್ತೆ 2 ವರ್ಷ ಇದ್ದಂತೆ ಕಾಂಡವನ ದಹನ ಆದಮೇಲೆ. ಸರಿಯಾಗಿ ಮಹಾಭಾರತ ಓದಿ ನೋಡಬೇಕು. ಕೃಷ್ಣ ವಸುದೇವ ದೇವಿಕೆಯ ಜೊತೆಗಿದ್ದ ಜಾಸ್ತಿ ಇದ್ದಿದ್ದು ಪಾಂಡವರ ಜೊತೆಗೇನೆ ಇದ್ದಿತ್ತು. ಅಷ್ಟು ಭೀಮಸೇನ ದ್ರೌಪದಿಯವರನ್ನು ಕಂಡು ಕೃಷ್ಣನಿಗೆ ಅವರು ಪರಮಭಕ್ತರಾದ್ದರಿಂದ ಅವ್ರದೇ ಅಷ್ಟು ಪ್ರೀತಿಯಿಂದ ಕೃಷ್ಣ ವಾಸ ಮಾಡ್ತಿದ್ದ. 2 ವರ್ಷ ಮುಗಿತು. ಒಂದು ದಿವಸ ಧರ್ಮರಾಜ, ನಾನು ದ್ವಾರಕ್ಕೆ ಹೋಗಿ ಬರ್ತೇನೆ ಸ್ವಲ್ಪ ದಿವಸ ಅಂತ ಹೇಳಿದ್ರೆ, ಸ್ವಲ್ಪ ದಿವಸ ಇಲ್ಲರೂ ಬಾಡಿ ದಿವಸ ಅಲ್ಲಿ ಸ್ವಲ್ಪ ದಿವಸಕ್ಕೆ ಹೋಗಿ ಬರ್ತೇನೆ. ತರುವೆ ಅದಕ್ಕೂ ತಯಾರಿಲ್ಲ, ಕೃಷ್ಣ ಹೋಗ್ಬೇಡ, ಇಲ್ಲೇನು ಕಡಿಮೆ, ನಾ ಏನ್ ಬೇಕಾದ್ರೂ ಮಾಡ್ತೇವೆ, ಇಲ್ಲೇ ಇರಬೇಕು ಅಂತ ಆತನ ಒತ್ತಾಯ. ಅಂದ್ರೆ ದೇವರು ಹೇಗೆ ಭಕ್ತರಲ್ಲಿ ನೆಲೆಸ್ತಾನೆ, ಆ ಧರ್ಮರಾಜ ಕಳಿಸ ತಯಾರಿಲ್ಲ. ಕೃಷ್ಣ ಹೇಳ್ತಾನೆ, ಪಾಪ ಅವರಿಗೂ ಕೂಡ ನಾ ಜೊತೆಗಿರಬೇಕು ಅಂತ ಅನಿಸೋದಿಲ್ಲ ಧರ್ಮರಾಜ, ಬೇಗ ಬರ್ತೇನೆಂತೆ, ಮತ್ತೆ ಹೋಗಿ ಬರ್ತೇನೆ ಅಂತ ಹೇಳಿದಾಗ ನಿರ್ವಾಯಿಲ್ಲದ ಕಳಸ ವ್ಯವಸ್ಥೆ ಮಾಡಿದನಂತೆ. ಒಳ್ಳೆ ಬಂಗಾರದ ರಥ ಅಂತ ಯೋಚನೆ ಮಾಡಿ ಕೃಷ್ಣನಿಗೆ ಬಂಗಾರದ ರಥ ನೋಡ್ತೇವೆ ಇವತ್ತಿನ ದಿವಸ ನಾವು. ನಿಜವಾದ ಬಂಗಾರದ ರಥ ಕೃಷ್ಣನಿಗೆ ಧರ್ಮರಾಜ ಸಮರ್ಪಣೆ ಮಾಡುತ್ತಿದ್ದಾನೆ. ಕೃಷ್ಣ ಅದರಲ್ಲಿ ಕೂತಿದ್ದಾನೆ, ದಾರುಕ ರಥದಲ್ಲಿ ಸಾರಥಿಯಾಗಿ ಕೂತರಂತೆ. ಧರ್ಮರಾಜ ಬಂದನಂತೆ, ದಾರುಕ ಸ್ವಲ್ಪ ನಾನು ಓಡಿಸ್ತೇನೆ ಕೃಷ್ಣರಥ ಇಡಿ ಅಂತ ತಿಳಿಸಿದನು. ಧರ್ಮರಾಜ ಕೃಷ್ಣರಥನ ತಾನು ಓಡಿಸ್ತೇನೆ, ಸಾರಥಿಯಾಗಿ ಕೊಡ್ತಾನೆ ಧರ್ಮರಾಜ. ಅದೆಲ್ಲ ಅನುವಾದಗಳೆಲ್ಲ ಬರೋದೇ ಇಲ್ಲ, ಮೂಲ ಮಹಾಭಾರತದಲ್ಲಿ ಬರುತ್ತೆ ಅದು. ತಾನು ಸಾರಥಿಯಾಗಿ ಕೂತನಂತೆ. ಭೀಮಸೇನ ದೇವರು ಬಂದು ಶ್ವೇತಛತ್ರವನ್ನು ಹಿಡಿದ ಕೃಷ್ಣನ ಮೇಲೆ ಶ್ವೇತಛತ್ರವನ್ನು ಹಿಡಿದು ನಿಂತ್ಕೊಂಡ್ರು. ಅರ್ಜುನ ಕೃಷ್ಣನ ಹತ್ರ ನಿಂತ್ಕೊಂಡು ಗಾಳಿ ಹಾಕ್ತಾ ಇದ್ದಾರೆ, ಚಾಮರ ಬೀಸ್ತಾ ಇದ್ದಾರೆ. ಸಕಲ ಸಹದೇವರು ಅವರು ಕೂಡ ವಿಜಯನಗರ ಹಿಡ್ಕೊಂಡು ಅವರು ನಿಂತಿದ್ದಾರೆ. ಅಲ್ಲಿ ಕೃಷ್ಣನ ರಥದಲ್ಲಿ ಇವರೆಲ್ಲ ಸೇವಕರಾಗಿ ನಿಂತ್ಕೊಂಡ್ರಂತೆ. ಕೃಷ್ಣ ರಥಿಯಾಗಿ ನಿಂತಿದ್ದಾನೆ, ಧರ್ಮರಾಜ ಓಡಿಸ್ತಾ ಹೊರಡಂತೆ ರಥವನ್ನು. ಅಂದ್ರೆ ಕೃಷ್ಣನಿಗೆ ಇಷ್ಟೆಲ್ಲ ಭಕ್ತಿಯಿಂದ ಮಾಡಿದ್ದಕ್ಕೆ ಈ ನೋಡಿ, ಧರ್ಮರಾಜ ತಾನು ಸಾರಥಿಯಾಗಿ ಕೂತ, ಕೃಷ್ಣ ಬಿಡಲಿಲ್ಲ, ಅರ್ಜುನದು ತಾನು ಸಾರಥ್ಯ ಕೂತು ತಿರ್ಸಿಬಿಡ್ತಾನ. ಧರ್ಮರಾಜ ತಾನು ಸಾರಥ್ಯ ಮಾಡಿದ್ದಕ್ಕೆ ಕೃಷ್ಣ ತಾನು ಸಾರಥಿಯಾಗಿ ಅರ್ಜುನನನ್ನು ಬರೀ ಕೂಡಿಸೋದಲ್ಲಿ ಗೆಲ್ಲಿಸೇ ಬಿಡ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಧರ್ಮರಾಜ ಮಾಡಿದ ಪುಣ್ಯ ಅರ್ಜುನಿಗೆ ಬಂದಾಗ ಆಯ್ತು. ಈಗ ಧರ್ಮರಾಜನ ಪುಣ್ಯ, ದೊಡ್ಡವರ ಪುಣ್ಯ ಸಣ್ಣವರಿಗೆ ಬರ್ತದೆ, ಸಣ್ಣವರು ಮಾಡಿದ ಒಳ್ಳೆ ದೊಡ್ಡವರಿಗೂ ಹೋಗುತ್ತೆ. ಪಾಪರು ಹಾಗೇನೆ, ಇವತ್ತು ಹೋಗೋದು ಅದೇ ಹೋಗೋದು ಚಾನ್ಸಸ್ ಜಾಸ್ತಿ. ಪುಣ್ಯ ಮಾಡಿದ್ರೆ ತಾನೆ ಹೋಗ್ಲಿಕ್ಕೆ ಪಾಪ. ಒಳ್ಳೆಯವರು ಮಾಡಿದ ಕೆಲಸ, ಯಾರೋ ತಂದೆ ದೊಡ್ಡ ಕೆಲಸ ಮಾಡಿರ್ತಾನೆ, ಅವ್ರ ಮಗ ಅಂತ ಯಾರೋ ಬರ್ತಾರೆ, ಹೌದಾ, ಅಂಥವ್ರ ಮಗನ ನೀನೀಗ ಅಪ ಅಂತ ಮಾಡಿಬಿಡ್ತಾರೆ ತಕ್ಷಣ. ಧರ್ಮರಾಜ ರಥ ಕೊಟ್ಟಿದ್ದರ ಫಲ, ತಾನು ಸಾರಥಿಯಾಗಿ ಕೂತಿದ್ದರ ಫಲ, ಕೃಷ್ಣ ಸ್ವತಃ ಸಾರಥಿಯಾಗಿ ಕೂತು ಅರ್ಜುನ ಸರ್ವಾತ್ಮನ ಸಂರಕ್ಷಣೆ ಮಾಡ್ತಾನೆ. ಅದಕ್ಕೆ ದೇವರಿಗೆ ಬೇಕು ಅಂತ ನಾವು ಕೊಡೋದಲ್ಲ, ನಮಗೆ ಕೃಷ್ಣ ಅನುಗ್ರಹ ಮಾಡಲಿ ಅಂತ ಕೊಡೋದಷ್ಟೇನೆ. ದೇವರು ಏನಿಲ್ಲ ಅಂತ ನಾವು ಕೊಡಬೇಕು ದೇವರಿಗೆ. ಹೂ ಪರಿಪೂರ್ಣನಾದವನು ಪರಮಾತ್ಮ. ಧರ್ಮರಾಜ ಕೊಟ್ಟು ಅಷ್ಟು ರಥ ಓಡಿಸಿದನಂತೆ, ಸುಮಾರು 8 ಯೋಜನ ದೂರ ಓಡಿಸ್ಕೊಂಡು ಹೋದಂತೆ ತಮ್ಮ ಊರಿಂದ. ಅಷ್ಟು ದೂರ ಓಡಿಸಿಕೊಂಡು ಆಮೇಲೆ ಕೃಷ್ಣ ಹೇಳ್ತಾರೆ, ಧರ್ಮರಾಜ ನೀನು ವಾಪಸ್ ಹೋಗಪ್ಪ, ನಮ್ಮ ತಮ್ಮ ಸಾರಥಿ ಇದ್ದಾನೆ, ಮುಂದೆ ಓಡಿಸ್ತಾನೆ ಅಂತ ಹೇಳಿದಾಗ ದಾರಕನನ್ನು ಕೂಡಿಸಿದ್ರಂತೆ. ಧರ್ಮರಾಜ ಕೆಳಗಿಡುತ್ತಾರೆ, ಬಿಡ ಮನಸ್ಸೇ ಇಲ್ಲ ಧರ್ಮರಾಜನೇ ಕೃಷ್ಣನನ್ನ ನಿರ್ವಾಹವಿಲ್ಲದ ನಿಂತ್ಕೊಂಡಂತೆ. ಕೃಷ್ಣ ರಥ ಮುಂದೆ ಹೋಗ್ತಾ ಇದ್ದಾನೆ, ವೇದವ್ಯಾಸರು ಬರೀತಾರೆ, ತರ ದೇಹದಲ್ಲಿ ಅಲ್ಲಿ ನಿಂತರು. ರಥ ಹೋಗೋವರೆಗೂ ಕಣ್ಣ ನೋಡ್ತಾ ಇದ್ರಂತಾಗೇನೆ, ರಥ ಕಣ್ಣಿನ ಮರೆಯಾಗೋವರೆಗೂ ಕೂಡ ಊರಿಗೆ ತುಂಬಾ ಬೇಕಾದವ್ರು ಹೋಗ್ತಾರಲ್ಲ, ಅದು ಕಳಿಸ್ಬೇಕಾದ್ರೆ ಅದು ಕಾಣೋವರೆಗೂ ನೋಡ್ತಿರ್ತಾರೆ. ಈ ಮತ್ತೆ ಕಾಣೋವರೆಗೂ ಕೂಡ ಈ ಪ್ಲೇನ್ ಅಲ್ಲಿ ಕುಡಿಸ್ತವ್ರು ಆ ಪೂರ್ತಿ ನಮ್ಮ ಸೈ ಸೈಟ್ ಇಂದ ಮರೆಯಾಗೋರೇ ನೋಡ್ತಿರ್ತಾರೆ ಪಾಪ. ಅದು ಪ್ರೀತಿ ತೋರಿಸ್ತಕ್ಕಂಥ ಸಂಕೇತ. ಹಾಗೆ ನೋಡಿದ್ರಂತೆ, ದೇಹ ಅಲ್ಲಿತ್ತು, ಕಣ್ಣು ಕಾಣೋವರೆಗೂ ಹೋಯ್ತು, ಆದ್ರೆ ಮನಸ್ಸು ಮಾತ್ರ ಕೃಷ್ಣನ ಜೊತೆಗೆ ಹೋಗ್ಬಿಡ್ತು ಅಂತ ಹೇಳಿದ್ದ. ಮನಸ್ಸನ್ನ ಬಿಡ್ಲಕ್ಕೆ ಆಗಲೇ ಇಲ್ಲ ಅವರಿಗೆ, ಕೃಷ್ಣನಲ್ಲಿ ಸದಾ ಮನಸ್ಸನ್ನು ಹಾಕಿದ್ರು. ಭಗವದ್ಗೀತೆ ಹೇಳೋದು ಅದರೇನೆ, ಮನ್ಮನಾಭವ ಮದ್ಭಕ್ತ ಮದ್ಯಾದಿ ಮಾಂ ನಮಸ್ಕುರು ಮಾಮೇ ವೇಷ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿವೆ. ನನ್ನಲ್ಲೇ ಮನಸ್ಸನ್ನು ಹಾಕು ಅರ್ಜುನ, ನಿನಗೆಲ್ಲ ರೀತಿಯಲ್ಲಿ ಕಲ್ಯಾಣವನ್ನು ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ನಲ್ಲ, ಆ ರೀತಿ ನಡೀತಾ ಇದ್ದಾರೆ. ಮನಸ್ಸೆಲ್ಲ ಕೃಷ್ಣನ ಜೊತೆಗೇನೆ, ಭಾರವಾದ ಹೃದಯದಿಂದ ಮನಸ್ಸು ವಾಪಸ್ ತಿರುಗಿದ್ರಂತೆ. ಇಷ್ಟೆಲ್ಲ ಮಾಡ್ತಾರೆ ಅಂತಾನೆ ಭಗವಂತ ಅಷ್ಟ ವರ್ಗಕ್ಕೆ ವಾಸ ಮಾಡ್ತಾ ಇದ್ದ. ಅಷ್ಟಾದ ಮೇಲೆ ಕೃಷ್ಣ ಪರಮಾತ್ಮ ತನ್ನ ದ್ವಾರಕ್ಕೆ ಹೋದ ಮೇಲೆ ಅಲ್ಲಿಯಿಂದ ವಸುದೇವರೆಲ್ಲ ಕರ್ಕೊಂಡು ಬಿಟ್ಟು ಕುರುಕ್ಷೇತ್ರಕ್ಕೆ ಹೋಗ್ತಾನೆ ಕೃಷ್ಣ. ಕುರುಕ್ಷೇತ್ರಕ್ಕೆ ಹೋಗಿ ದೊಡ್ಡ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಯಾಗವೊಂದನ್ನ ಅವರ ಅಪ್ಪ ವಸುದೇವರ ಕೈಯಲ್ಲಿ ಮಾಡಿಸಿದಂತೆ. ಕೃಷ್ಣ ದೊಡ್ಡ ಯಾಗವನ್ನ ಮಾಡಿಸ್ತಾ ಇದ್ದ, ವಿಶಿಷ್ಟವಾದಂತಹ ಯಾಗ ಅದು. ಒಳ್ಳೆ ಗ್ರಹಣದ ಕಾಲವಾಗಿತ್ತು ಅಂತ ಹೇಳ್ತಾರೆ, ಕ್ವಚಿತ್ ರವಿಗ್ರಹೆ, ಒಂದು ಸೂರ್ಯಗ್ರಹಣದ ಕಾಲ ಅದು. ಕುರುಕ್ಷೇತ್ರದಲ್ಲಿ ಕೃಷ್ಣ ಪರಮಾತ್ಮ ಸೂರ್ಯಗ್ರಹಣದ ಕಾಲದಲ್ಲಿ ವಿಶೇಷವಾದಂತಹ ಪುಣ್ಯ ಕಾರ್ಯಗಳನ್ನ ವಸುದೇವನ ಕೈಯಲ್ಲಿ ಮಾಡಿಸ್ತಾ ಇದ್ದ. ಹಾಗೆ ತನಗೆ ಆ ರೀತಿ ಮಾಡಿಸೋದ್ರ ಮೂಲಕ ಒಂದನ್ನು ತೋರಿಸ್ತ, ತಾನು ನಿತ್ಯ ತೃಪ್ತ, ತನಗೆ ಏನು ಬೇಕಿಲ್ಲ ಅಂತೇಳಿ. ಇನ್ನೊಂದು, ವಸುದೇವನ ಪುಣ್ಯ ಕಾರ್ಯ ಮಾಡಿಸ್ತಾ ತಂದೆ ತಾಯಿಗಳಿಂದ ವಿಶೇಷವಾದ ಸಾಧನೆ ಮಾಡಿಸಬೇಕು ಅಂತ ಹೇಳಿದ. ವಯಸ್ಸಾದ ಮೇಲೆ ಅವ್ರದ್ದೇನು ಸ್ವಂತ ಸಂಪಾದನೆ ಏನೋ ಚಾನ್ಸಸ್ ಇರೋದಿಲ್ಲ, ತಮ್ಮಿಂದ ತಾವೇನೇ ಮಾಡೋ ಸಾಧ್ಯ ಇದೆ, ಇಷ್ಟು ಅವ್ರ ಕೈಯಿಂದ ಮಾಡಿಸಬೇಕಂತೆ. ಇವರಿಗೂ ಪುಣ್ಯ, ಅವರಿಗೂ ಪುಣ್ಯ. ಕೃಷ್ಣ ವಸುದೇವರ ಮೂಲಕ ಮಾಡಿಸಿ ತಾನು ತೋರಿಸ್ತಾ ಇದ್ದಾರೆ. ತನ್ನ ತಂದೆಯ ಕೈಯಲ್ಲಿ ಮಾಡಿಸಿ ತೋರಿಸುವ ಮೂಲಕವಾಗಿ ಪುಣ್ಯ ಕಾರ್ಯಗಳು ಯಾವ್ಯಾವ ರೀತಿಯಲ್ಲಿ ನಡೆದರೆ ಅದಕ್ಕೆ ಮಹತ್ವವನ್ನು ತೋರಿಸಿದನಂತೆ. ಅಲ್ಲೇನು ಜನಗಳಿಗೆ ವೈಭವ ವೈಭವ ತುಂಬಾ ಜನ ಗಮನಿಸಿದ್ರು. ಕುರುಕ್ಷೇತ್ರದಲ್ಲಿ ಈ ಗ್ರಹಣಾದಿಗಳ ಕಾಲಕ್ಕೆ ಇವತ್ತಿಗೂ ಕೂಡ ಲಕ್ಷಾಂತರ ಜನ ಸೇರ್ತಾರೆ. ನಮ್ಮ ಸ್ನಾನಗಿನ ಬಿಟ್ಟ ಪದ್ಧತಿ ದಕ್ಷಿಣ ಭಾರತದ್ದೇನೆ, ಉತ್ತರ ಭಾರತದಲ್ಲಿ ಬಿಟ್ಟಿಲ್ಲ ಅವರು. ಉತ್ತರ ಭಾರತದಲ್ಲಿ ಇವರು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಇಬ್ಬ ಸರ್ಕಾರ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಆ ಪಾಟಿ ಜನ ಸೇರ್ತಾರೆ ಅಂತ ಹೇಳ್ತಾರೆ. ಮೊನ್ನೆ ಗೋದಾವರಿ ಸ್ನಾನಕ್ಕೇನೆ 525 ಕೋಟಿ ರೂಪಾಯಿ ಖರ್ಚು ಮಾಡಿತ್ತಂತೆ ಸರ್ಕಾರ, ವ್ಯವಸ್ಥೆ ಮಾಡೋದಕ್ಕೋಸ್ಕರ. ಊದಕ್ಕೂ ಕೂಡ ಸ್ನಾನಘಟ್ಟಗಳು, ವ್ಯವಸ್ಥೆಗಳು ಎಲ್ಲದಕ್ಕೋಸ್ಕರವಾಗಿ 8 ಕೋಟಿ ಅವರು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಕೋಟಿ ವಾಪಸ್ ಬಂದಿರಬೇಕು, ಆ ಥರ ಪ್ಲಾನ್ ಮಾಡಿ ಸರ್ಕಾರ. ಏನು ಸುಮ್ಮನೆ ಮಾಡೋದಿಲ್ಲ, ಅದು ಎಷ್ಟು ರೆವೆನ್ಯೂಗೆ ಬಂದಿರುತ್ತೆ ಯೋಚನೆ ಮಾಡಬೇಕು. ಇಷ್ಟು ಜನ ಅಲ್ಲಿ ಬರ್ತಾರೆ ಅಂತ, ಆದ್ರೆ ಹೋದ್ರೆ ಬಹುಪಾಲು ಜನ ಉತ್ತರ ಭಾರತದವರು, ವೆಸ್ಟರ್ನ್ ಭಾರತದ ಜಾಸ್ತಿ ಹೋಗೋದಿಲ್ಲ. ಉತ್ತರ ಭಾರತದವರಿಗೆ ಸ್ನಾನ ಇತ್ಯಾದಿಗಳ ಕಾನ್ಸೆಪ್ಟ್ ಇರು. ಆ ಕುಂಭಮೇಳ ಪ್ರತಿ ವರ್ಷ ಕುಂಭರಾಶಿಯಲ್ಲಿ ಗುರು ಇದ್ದು ಪ್ರತಿ ವರ್ಷದ ಒಂದು ತಿಂಗಳು ಕೂಡ ಅಲ್ಲಿ ಕೋಟ್ಯಾಧೀಶರುಗಳು ಗಂಗಾ ನದಿ ತೀರದಲ್ಲೇ ವಾಸ ಮಾಡ್ತಾರೆ. ಕೋಟ್ಯಾಧೀಶರುಗಳು ಅಲ್ಲಿ ಟೆಂಟ್ ಹಾಕೊಂಡು ಬೇರೆ ಏನಿಲ್ಲ. ಹಗಲೂ ರಾತ್ರಿ ಅಲ್ಲಿ ನೋಡಿ ಅವ್ರ ಜನಕ್ಕೆ ಎಷ್ಟು ಜ್ಞಾನಕಾರದ ಆಸಕ್ತಿ ಇದೆ ಅಂತ ಕೇಳಿದ್ರೆ ಅಲ್ಲಿ 1000 ಜನ 100 ಜನ ಕೂಡ ಸ್ಟೇಜ್ ಮಾಡಲ್ಲಂತವ್ರು, ಲಕ್ಷಾಂತರ ಜನ ಕೂಡ ಸ್ಪೆಂಡರ್ ಹಾಕ್ತಾರೆ, ಲಕ್ಷಾಂತರ ಜನ ಕೂತಿರ್ಬೇಕು, 24 ಅವರ್ಸ್ ಆಗ್ತಿರ್ಬೇಕು, 24 ಅವರ್ಸ್ ಕಾರ್ಯಕ್ರಮ ಬೇಕು. ನಮ್ಗೆ ಆಶ್ಚರ್ಯವಾಗ್ತದೆ, ಅವರಿಗೆ ಜ್ಞಾನದ ಹೆಸರೇ ಇಲ್ಲ. ಈ ಮಧ್ಯೆ ಮಧ್ವಾಚಾರ್ಯ ಒಂದ್ ಹೆಸರು ಗೊತ್ತಿಲ್ಲ ಅವ್ರಿಗೆ. ಅದು ಭಾಗವತಾದಿಗಳ ಬಗ್ಗೆ ಅಂತರಾರ್ಥದ ಕಾನ್ಸೆಪ್ಟ್ ಕೂಡ ಅವರಿಗಿಲ್ಲ. ಅವ್ರು ಹಿಂದಿ ಸಂಸ್ಕೃತ ಶ್ಲೋಕ ಓದ್ತಿದ್ರೆ ಶೋಕಗೀತೆ ಹೇಳಾಗಿರ್ತದೆ ಪಾಪ, ಅದು ಉಚ್ಚಾರಣೆಗಳು ಸರಿ ಮಾಡಕ್ ಬರೋದಿಲ್ಲ. ಅಷ್ಟವರಿಗೆ ಆಸಕ್ತಿ ಜಾಸ್ತಿ, ಅಲ್ಲಿ ಜನಗಳು ಅಷ್ಟು ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡ್ತಾರೆ. ಆದ್ರೆ ನಮಗೆ ಆಚಾರ ಗ್ರಂಥಗಳಿದೆ, ಭಾಗವತಾದಿಗಳು ಏನಿದೆ, ಹೆಸರು ಮಾತ್ರ ಇಲ್ಲೇ ಇಲ್ಲ. ಅಲ್ಲಿ ಸ್ನಾನದ ವ್ಯವಸ್ಥೆ ಮಾಡಿದ್ರೆ ನೊಣ ಒದರುವುದಿಲ್ಲ, ಯಾರ್ಯಾರು ಸಿಗೋದಿಲ್ಲ ಕಣಿ. ಅಂದ್ರೆ ಆಗಿನ ಕಾಲದಿಂದ ಬಂದ ವಾತಾವರಣ ಇತ್ತು. ಇದು ಯಾತಕ್ಕೆ ಹೇಳಿದೆ ಅಂದ್ರೆ, ಈಗಿನ ಕಾಲಕ್ಕೆ 21ನೇ ಶತಮಾನದೊಳಗೆ ಕುರುಕ್ಷೇತ್ರಾದಿಗಳಲ್ಲಿ ಲಕ್ಷಾಂತರ ಜನ ಸೇರಬೇಕಾದ್ರೆ ಸ್ವತಃ ಕೃಷ್ಣ ಪರಮಾತ್ಮ ಅಲ್ಲಿ ಹೊರಟಿದ್ದಾಗ ಎಷ್ಟು ಜನ ಸೇರಿರ್ಬೋದು ಲೆಕ್ಕ? ಇಡೀ ಜಗತ್ತೇ ಅಲ್ಲಿ ಸೇರಷ್ಟು ಮಟ್ಟಿಗೆ ಸಂಭ್ರಮ ಅದು. ದುರ್ಯೋಧನಾದಿ ಮಹಾಪಾಪಿಷ್ಠರು ಬಂದಿದ್ರು ಅಲ್ಲಿಗೆ, ಕೃಷ್ಣ ಬೇರೆ ಚಾನ್ಸ್ ಸಿಕ್ಕರೆ ಸಿಗಲಿ ಅಂತ ಅವರದ್ದು ಪಾಪ. ಇನ್ನು ಭೀಮಸೇನಾದಿಗಳಂತೂ ಭಗವಂತನ ಸೇವೆಗೆ ಆಗಮಿಸಿದ್ರು, ಎಲ್ಲ ರಾಜ ಮಹಾರಾಜರುಗಳೆಲ್ಲ ನೆರೆದಿದ್ರು. ಅಂತ ಸಂಭ್ರಮದಲ್ಲಿ ಕುರುಕ್ಷೇತ್ರದಲ್ಲಿ ಪರಮಾತ್ಮ ಸಮಂತ ಪಂಚಕ ಸರೋವರದಲ್ಲಿ ತಾನು ಸ್ನಾನ ಮಾಡಿದ್ರು. ಅದು ತಾನೇ ಮಾಡಿದ ಸರೋವರ, ಪರಶುರಾಮ ರೂಪದಿಂದ ನಿರ್ಮಾಣ ಮಾಡಿದ ಸರೋವರ ಸಮಂತ ಪಂಚಕ. ಅಲ್ಲಿ ಸ್ವತಃ ತಾನು ಸ್ನಾನವನ್ನು ಮಾಡ್ತಾ ಕುರುಕ್ಷೇತ್ರದಲ್ಲಿ ಗ್ರಹಣ ಕಾಲದ ಸ್ನಾನ ತುಂಬಾ ಶ್ರೇಷ್ಠ. ಅದು ಸೂರ್ಯಗ್ರಹಣ, ಅದು ತುಂಬಾ ಹೆಚ್ಚು ಎಂಬುದನ್ನು ಪರಮಾತ್ಮ ತೋರಿಸಿ ಅನೇಕ ರೀತಿಯಲ್ಲಿ ಜನಗಳಿಗೆಲ್ಲ ಅಷ್ಟು ಆನಂದ ಕೊಟ್ಟಂತೆ. ಆ ಜನಗಳು ಎಷ್ಟು ಪುಣ್ಯ ಮಾಡಿದ್ರು ಅಂದ್ರೆ, ದೇವ್ರ ಹೆಸರಿಡಿದ್ರು ಸಾಕು ಗ್ರಹಣ ಕಾಲಕ್ಕೆ, ಯಾರೊಬ್ಬ ಸದ್ಬ್ರಾಹ್ಮಣ ಸಿಕ್ಕರು ಸಾಕು ಗ್ರಹಣ ಕಾಲಕ್ಕೆ. ಅಂಥದ್ದು ಭಗವಂತನ 3 ರೂಪ ನೋಡ್ತಾರಲ್ಲ, ಏನು ಪುಣ್ಯವಂತರು. ಪರಶುರಾಮ ದೇವರು ಕಾಣ್ತಾರೆ, ವೇದವ್ಯಾಸ ದೇವರು ಕಾಣ್ತಾರೆ, ಕೃಷ್ಣ ಕಾಣ್ತಾರೆ. ಆ 3 ರೂಪದ ಯೋಗ ಆಗಿನ ಕಾಲದ ಪುಣ್ಯವಂತರಿಗೆಲ್ಲ ಭಾರಿ ಭಾರಿ ದೊಡ್ಡ ಅವಕಾಶ ಆಗುವಂತ ಅದು ಉಪಯೋಗ ಮಾಡಿಕೊಂಡು ಕಾಲ ಕಳೀತಾ ಇದ್ದಾರಂತೆ. ಕೃಷ್ಣ ಅದನ್ನು ಪೂರೈಸಿಬಿಟ್ಟು ತಾನು ದ್ವಾರಕೆಗೆ ವಾಪಸ್ ಬರ್ತಾ ಇದ್ದ. ದ್ವಾರಕೆಗೆ ವಾಪಸ್ ಬಂದು ಮತ್ತೊಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾನೆ ಕೃಷ್ಣ ಪರಮಾತ್ಮ. ಬಹಳ ವಿಚಿತ್ರವಾದ ಒಂದು ಕಾರ್ಯಕ್ರಮ, ಅದರ ಹೊರತು ಬೆತ್ತ ಮನ್ಯಾರು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದ ಒಂದು ಕಾರ್ಯಕ್ರಮವನ್ನು ಕೃಷ್ಣ ಹಾಕೊಂಡಂತೆ. ಅದೊಂದು ಅಶ್ವಮೇಧ ಯಾಗ, ಅಶ್ವಮೇಧ ಯಾಗವನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಅಶ್ವಮೇಧ ಯಾಗ ಎಷ್ಟೋ ಜನ ಮಾಡಿದ್ದಾರಲ್ಲ, ಪಾಂಡವರೇ ಮುಂದೆ 15 ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಇದೇನು ದೊಡ್ಡದು ಅಂದ್ರೆ ಹೇಳ್ತಾರೆ, ಅಂದಿಂದ ಅಶ್ವಮೇಧ ಯಾಗ ಅಲ್ಲ, ಅದು ಒಂದೇ ದಿನದಲ್ಲಿ ಮಾಡ್ತಕ್ಕಂಥ ಅಶ್ವಮೇಧ ಯಾಗ. ಸಾಮಾನ್ಯ ಅಶ್ವಮೇಧ ಯಾಗದ ನಿಯಮ, ಕುದುರೆನೇ 1 ವರ್ಷ ಸುತ್ತಿ ಬರಬೇಕು. ಕುದುರೆಯನ್ನು ಬಿಡ್ತಾರೆ, ಅದು ಹೋಗಿ ಸುತ್ತಿ ಇಡೀ ದೇಶ ಸುತ್ತಿ ಬರಬೇಕಾದ್ರೆ 1 ವರ್ಷ ಆಗುತ್ತೆ. ಅದನ್ನ ಮಿನಿಮಮ್ 1 ಇಯರ್ ಬೇಕೇ ಬೇಕು. ಮೊದಲು ಆರಂಭ ಮುಕ್ತಾಯ ಎಲ್ಲ ಸೇರಿಬಿಟ್ರೆ ಎಷ್ಟು ವರ್ಷಗಟ್ಟಲೆ ಆಗೋದು. ಆದರೆ ಕೃಷ್ಣ ಮಾಡಿದ ಅಶ್ವಮೇಧ ಯಾಗ ಒಂದೇ ದಿನದ ಅಶ್ವಮೇಧ ಯಾಗ, ಒಂದೇ ದಿನದ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಇದು ಸ್ವಲ್ಪ ನಮ್ಮ ಆಧುನಿಕರು ಓದಬೇಕು, ಸೈನ್ಸಿನ ಕಾನ್ಸೆಪ್ಟ್ ಇದ್ದವರು ಓದಬೇಕು. ಆಗ ಅನೇಕ ಪ್ರಶ್ನೆಗಳು ಬರುತ್ತೆ. ಅಶ್ವಮೇಧ ಯಾಗ ಅಂತ ಹೇಳಿದರೆ ಸುಮ್ಮನೆ ಯಾಗ ಮಾಡೋದಲ್ಲ, ಕುದುರೆ ಅಷ್ಟು ದೂರ ಸುತ್ತಿ ಬರಬೇಕದು, ವಿಶ್ವವನ್ನೇ ಸುತ್ತಿ ಬರಬೇಕು. ಆಯಾ ರಾಜರ ಯೋಗ್ಯತೆಗೆ ತಕ್ಕಂತೆ ಅವರು ತಮ್ಮ ಕುದುರೆ ಓಡಿಸ್ತಾ ಇದ್ರು. ಕೆಲವು ಸಣ್ಣ ಮಟ್ಟದಲ್ಲಿ ಮಾಡೋರು ಏನ್ ಮಾಡ್ತಿದ್ರು, ಆ ತಾಲೂಕು ಸುತ್ತಿಬಿಟ್ರೆ ಸಾಕು, 3 ಅಷ್ಟರ ಮಟ್ಟಿಗೆ ಅಶ್ವಮೇಧ ಯಾಗ. ಕೆಲವು ಡಿಸ್ಟ್ರಿಕ್ಟ್ ಸುತ್ತಿಬಿಟ್ರೆ ಸಾಕು, ಇನ್ನು ಅನೇಕ ಮಹಾನು ಭರತಖಂಡ ಸುತ್ತಿಬಿಟ್ರೆ ಸಾಕು. ಆದ್ರೆ ಕೃಷ್ಣನದ ಹಾಗಲ್ಲ, ಇಡೀ ವಿಶ್ವ ಪ್ರದರ್ಶನ ಮಾಡ್ಕೊಂಡು ಬರಬೇಕಂತ ಕುದುರೆ. ಇಷ್ಟಂದ್ರೆ ಕೃಷ್ಣ ಸರ್ವ ಅನಂತಕೋಟಿ ಬ್ರಹ್ಮಾಂಡ ನಾಯಕನಲ್ವೇ. ಆ ಯಾಗಕ್ಕೆ ತಕ್ಕಂತೆ ಅವನು ತನ್ನ ಹಿರಿಮೆಯನ್ನು ಪ್ರೂವ್ ಮಾಡಿದಾಗ ಲೆಕ್ಕ. ಕೃಷ್ಣ ಸರ್ವೋತ್ತಮನಾದ್ದರಿಂದ ಆ ಕುದುರೆ ಹ್ಯಾ ಕೃಷ್ಣ ನಿರ್ಮಾಣ ಮಾಡಿದ್ದ ಶೂರ ಓಡಿ ಬರಬೇಕು ಅಂದ್ರೆ ಇಡೀ ದಿವಸದೊಳಗೆ 24 ತಾಸಲ್ಲ, ಮತ್ತೆ ಆಮೇಲೆ ಸೂರ್ಯ ಓಡಿದ ಮೇಲೆ ಯಜ್ಞ ಯಾಗ ಮಾಡಾಗಿಲ್ವಲ್ಲ, 12 ತಾಸು ಪ್ರಯೋಜನ ಇಲ್ಲ. ಯಾಕಂದ್ರೆ ಯಜ್ಞ ಮುಗಿಬೇಕಾದ್ರೆ ಕುದುರೆ ವಾಪಸ್ ಬಂದು ಹುಡುಗ ಫಾರ್ಮಾಲಿಟೀಸ್ ಆಗಬೇಕಾದ್ರೆ 12 ತಾಸು ಕುದುರೆ ಹೋದ್ರೆ ಉಪಯೋಗ ಇಲ್ಲ. ಅಲ್ಲಿ ಲೆಕ್ಕ ಕೊಡ್ತಾರೆ, ಅದು ಭಾರಿ ಆಶ್ಚರ್ಯ. ಮಹಾಭಾರತದಲ್ಲಿ, ಭಾಗವತದಲ್ಲಿ, ಹರಿವಂಶದಲ್ಲಿ ಕೊಡ್ತಾರೆ. ಆಚಾರ ಸಂಗ್ರಹ ಮಾಡಿ ಬರೀತಾರೆ ಅದನ್ನ. ಎಷ್ಟು ದಿವಸ ಎಷ್ಟಾಯಿತು ಅಂತ ಕೇಳಿದ್ರೆ ಆಚಾರ ಹೇಳ್ತಾರೆ, 6 ತಾಸಿನಲ್ಲಿ ವಿಶ್ವ ಪ್ರದರ್ಶನೆ ಮಾಡತಕ್ಕಂಥ ಕುದುರೆ ಅದು. 6 ತಾಸಿನೊಳಗೆ ವಿಶ್ವ ಪ್ರದರ್ಶನೆ ಮಾಡ್ತಕ್ಕಂಥ ಕುದುರೆಯನ್ನ ಅಲ್ಲಿ ಬಿಟ್ರೆ. ಇವತ್ತು 100 ವರ್ಷಗಳಿಂದ ಯಾವುದು ನಂಬಲಕ್ಕೆ ಕೂಡ ಆಗ್ತಿರ್ಲಿಲ್ಲ. ಇವತ್ತು ನಮ್ಮ ರಾಕೆಟ್ಗಳು ಎಷ್ಟು ಓಡಾಡುತ್ತೆ ಅಂತ ಗೊತ್ತಾಗಿಬಿಟ್ರೆ, ಇದು ಸುತ್ತಾಕೋದು ನಮ್ಮ ಕಾನ್ಸೆಪ್ಟ್ ಅರ್ಥವಾದವರಿಗೆ ಓಹೋ ನಂಬಲಕ್ಕೆ ಬರುತ್ತೆ ಅಂತ ಹೇಳುತ್ತಾರೆ. ಇವತ್ತಿನ ವಿಜ್ಞಾನದ ಪರಿಶೋಧನೆಯಿಂದ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂತ ಕೇಳಿದರೆ, ಇವತ್ತು ಆ ರೀತಿ ಸುತ್ತೋದು ಒಂದು ಹಂತದಲ್ಲಿ ಮನುಷ್ಯನಿಗೆ ಸಾಧ್ಯ ಇದೆ. ಆದರೆ ಕೃಷ್ಣ ಮಾಡಿದ ಕುದುರೆ ಬರೀ ಭೂಲೋಕ ಸುತ್ತಿದ್ದಲ್ಲ, ಎಲ್ಲೋ ಸುತ್ತಿದ್ದಲ್ಲ, ವಿಶ್ವವನ್ನು ಸುತ್ತಿ ಬಂತಂತ 6 ತಾಸಿನೊಳಗೆ. ಅಂತ ಕುದುರೆ ಎಲ್ಲಿ ಸಿಕ್ತು ಅಂತ ಮುಂದಿನ ಪ್ರಶ್ನೆ. ಅಂತ ಕುದುರೆ ಎಲ್ಲಿ ಸಿಗುತ್ತೆ? ಜಟಕ ಕುದುರೆ ನೋಡಿದವರಿಗಂತೂ ಇಮ್ಯಾಜಿನ್ ಮಾಡಲಿಕ್ಕೂ ಆಗದು. ಸ್ವಲ್ಪ ರೇಸ್ ಕುದುರೆ ನೋಡಿದವರು ಸ್ವಲ್ಪ ವಾಸಿ ಸ್ವಲ್ಪ. ಆದರೆ ಇದನ್ನು ನೋಡಿದ್ರೆ ಹೇಳ್ತಾ ಎಲ್ಲಿ ಸಿಕ್ತು ಕುದುರೆ ಅಂದ್ರೆ, ಸಿಕ್ಕ ಕುದುರೆ ಅಲ್ಲ, ಕೃಷ್ಣ ತಾನೇ ನಿರ್ಮಾಣ ಮಾಡಿದನಂತ. ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ, ವಿಶ್ವದ ಸೃಷ್ಟಿಕರ್ತ ತಾನು ಅಂತ ಹೇಳ್ತಾನೆ. ಮಯಿ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅರ್ಜುನ ನೋಡು, ನನ್ನ ನೋಡು, ಕೃಷ್ಣ ತೋರಿಸಿಬಿಡ್ತಾನೆ. ಅದನ್ನೇ ನಿನ್ನ ಯೋಚನೆ ಮಾಡೋ ಕಾರಣ ಇಲ್ಲ. ಕೃಷ್ಣ ಸೃಷ್ಟಿ ಮಾಡಿದ ಕುದುರೆ ಅದು ಇಡೀ ಅರ್ಧ ದಿವಸದೊಳಗೆ, ಅಂದ್ರೆ ಅರ್ಧ ಹಗಲಿನಲ್ಲಿ, ಬರೀ 6 ತಾಸಿನೊಳಗೆ ವಿಶ್ವವನ್ನೇ ಸುತ್ತಿ ಬರತಕ್ಕಂಥ ಕುದುರೆಯನ್ನು ತಯಾರು ಮಾಡಿ ಕೃಷ್ಣ ಇಟ್ಟ. ಆ ಕುದುರೆ ಹೋಗ್ಬೇಕೀಗ. ಒಂದೆರ ಸಮಾಧಾನ ಆಯ್ತೀಗ. ಇನ್ನೊಂದು ಸಮಸ್ಯೆ ಇದೆ ಈಗ. ಆ ರೀತಿ ಕುದುರೆ ಸುಮ್ಮನೆ ಓಡಿದ್ರೆ ಅಲ್ಲ, ಮತ್ತೆ ಆ ರಾಜರಲ್ಲಿ ಹಿಡಿಯೋ ಅವಕಾಶ ಸಿಗಬೇಕು. ಅವ್ರು ಹಿಡಿಯಬೇಕು, ಅವ್ರನ್ನ ಸೋಲಿಸಿ ಬರಬೇಕಾದ. ಸೋಲಿಸಿ ಕುದುರೆ ತಗೊಂಡು ಬರಬೇಕೇ ಹೊರತು ಹಾಗೆ ಬಿಡೋದಲ್ಲ. ಮತ್ತೆ ಕೃಷ್ಣ ಬಿಟ್ಟಾಗ ಹಿಡಿತಾ ಇರಲ್ಲ ಅಂತ ಕೇಳಬೇಡಿ. ದೈವದ್ವೇಷಿಗಳ ಸಂಖ್ಯೆ ಭಕ್ತರ ಸಂಖ್ಯೆಗಿಂತ ಜಾಸ್ತಿ ಯಾವಾಗಲೂ ಕೂಡ. ವಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ, ವಶವಲ್ಲ ಕಲಿಯ ಬಾಧೆ. ಅದು ಯಾವಾಗಲೂ ಕೂಡ ಯಾವ ಸೃಷ್ಟಿಯೊಳಗೆ ಭಾರಿ ಜನ ಬೈತಾರೆ ಅಂತ ಒಳ್ಳೆ ಕಾರ್ಯಕ್ಕೆ ಯಾರು ಅಂದ್ರೆ ಕರೆಕ್ಟ್ ಅಂತ ಅರ್ಥ. ದುಷ್ಟರ ಸಂಖ್ಯೆ ಯಾವಾಗಲೂ ಜಾಸ್ತಿ ಆದ್ದರಿಂದ ಒಳ್ಳೆ ಪ್ರತಿರೋಧ ಮಾಡೋದೇ ಹೆಚ್ಚು. ಪಾಂಡವರ ಸೈನ್ಯ ಬರೀ 7 ಅಕ್ಷೋಹಿಣಿ, ಕೌರವರು 11 ಅಕ್ಷೋಹಿಣಿ ಅನ್ನೋದ್ರಲ್ಲಿ ಆ ಉತ್ತರ ಇತ್ತು. ಅಂದ್ರೆ ಕೃಷ್ಣನ ಕುದುರೆ ಕಟ್ಟಕ್ಕೆ ಎಂತೆಂಥವ್ರು ಕಾಯ್ತಿದ್ದಾರೆ ಗೊತ್ತೇನು? ಅವರೆಲ್ಲ ಸಾಮಾನ್ಯರಲ್ಲ. ಮತ್ತೆ ಜರಾಸಂಧನಿಗೆ ಬ್ರಹ್ಮದೇವರ ವರ, ರುದ್ರದೇವರ ವರ, ಚಂಡಕೌಶಿಕರ ವರ ಮತ್ತು ದುರ್ವಾಸರ ವರ, ಇಷ್ಟು ವರ ಇಟ್ಕೊಂಡಿದ್ದಾರು. ಈ ಪೌಂಡ್ರಿಕ ವಾಸ್ತೆ ಶಿಶುಪಾಲ ಇನ್ನು 6 ಸತಿ ಎಲ್ಲ ಬದುಕಿರ ಕಾಲ ಆಗುವುದು. ಯಾವುದು ವೀಕ್ ಟೀಮ್ ಅಂತ ತೋರಿಸೋ ಪ್ರಸಂಗ ಅಲ್ಲ ಅದು. ಬಾರಿ ಸ್ಟ್ರಾಂಗೆಸ್ಟ್ ಟೀಮ್ ಇತ್ತು ಅಪೋಸಿಷನ್ ಪಾರ್ಟಿಯಲ್ಲಿ. ಯಾರು ಹಲ್ಟ್ ಅಲ್ಲ, ಇದಲ್ಲ, ಆಬ್ಜೆಂಟ್ ಅಲ್ಲ, ಎಲ್ಲ ಪ್ರೆಸೆಂಟ್ ಆಗಿದ್ದವ್ರೆ. ಅಂಥದನ್ನು ಸೋಲಿಸಬೇಕು ಅಂದ್ರೆ ಸಾಮಾನ್ಯ ಎಲ್ಲರೂ ಕಾಯ್ತಾ ಇದ್ದಾರೆ ಕುದುರೆ ಹಿಡಿಬೇಕು ಅಂತ ಹೇಳಿದ್ರು. ಕಟ್ಟೆ ಬಿಟ್ಟರಂತೆ ಆ ಕುದುರೆ. ಅಷ್ಟು ಹಿಡಿದಾಗ ಅದನ್ನು ಬಿಡಿಸಿಕೊಂಡು ಹೋಗಿ ಅಂಥವನ್ನ ಇದ್ದರೆ ಸೋಲಿಸ್ಬೇಕಾದ್ರೆ ದಿನಗಟ್ಟಲೆ ಬೇಕು. ಮತ್ತೆ ಅವ್ರನ್ನ ಬಿಡಿಸಿಕೊಂಡು ಹೋಗಿ ತರಬೇಕಲ್ಲ, ಹೇಗೆ ಸಾಧ್ಯ ಇದು? ಏನು ವ್ಯವಸ್ಥೆ ಮಾಡಿದ್ರು? ನಮ್ಮ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ. ಎಷ್ಟು ಸುಲಭವಾಗಿ ಹಿಡ್ತಾರೆ. ಯೋಚನೆ ಮಾಡಬೇಡಿ. ಆ ಕುದುರೆಯಿಂದ ಹೋಗಿದ್ದು ಅರ್ಜುನನು, ಪ್ರದ್ಯುಮ್ನ ಯಾರೋ ಅಲ್ಲ, ಭೀಮಸೇನ ಹೋಗಿದ್ದು ಅಂತ ಹೇಳ್ತಾರೆ. ಕತೆ ಮುಗಿತಲ್ಲ. ಭೀಮಸೇನ ಹೋದ್ರೆ ಯಾರು ವಾಯು ವೇಗ ಫಸ್ಟ್, ಕುದುರೆ ವೇಗ ಎಷ್ಟು, ಭೀಮಸೇನ ವೇಗ ಅದಕ್ಕಿಂತ ಭಾರಿ ಜಾಸ್ತಿ. ಮನೋಜವಂ ಮಾರುತ ತುಲ್ಯ ವೇಗಂ, ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ, ಪಾತಾತ್ಮಜಂ ವಾನರ ಯೂಥ ಮುಖ್ಯಂ, ಶ್ರೀರಾಮದೂತಂ ಶಿರಸಾ ನಮಾಮಿ. ಸಂಜೀವನ ಪರ್ವತ ಇದ್ದ 50,000 ಯೋಜನ ದೂರ, ಅದನ್ನು ಹನುಮಂತ ಹೋಗಿ ತರಲಿಕ್ಕೆ ಬೇಕಾದ ವಸ್ತು ವೇಳೆ ಕಣ್ಮುಚ್ಚಿ ಕಲಿತೇವೆ ಅಷ್ಟು ಕಾಲ. ಇಂಥ ಫಾಸ್ಟ್ ಇರೋ ಭೀಮಸೇನೇ ಹನುಮಂತನೇ ಭೀಮಸೇನಾದ್ದರಿಂದ ಅಷ್ಟು ವೇಗ, ಅಷ್ಟು ಶಕ್ತಿ. ಅವ್ರು ಹಿಡಿದ್ರೆ ಬಂದೊಂದು ಸ್ಟೋಕಿ ಎಲ್ಲ ಹೋಗ್ತಾ ಇದ್ರು. ಆದ್ದರಿಂದ 6 ತಾಸಿನೊಳಗೆ ವಿಶ್ವ ಪ್ರದಕ್ಷಿಣೆಯನ್ನ ಬರೀ ಸುತ್ತಿ ಬರಲಿಲ್ಲ ಅದು. ಎಲ್ಲ ರಾಜರು ಹಿಡಿದಾಯ್ತು, ಅವ್ರು ಸೋತಾಯ್ತು, ಸುರಕ್ಷಿತ ಬಿಡಿಸ್ಕೊಂಡು ಬಂದಾಯ್ತು. ಇದನ್ನ ಅರ್ಥ ಮಾಡಿಕೊಂಡ್ರೆ ವೃಕೋದರಾಧಿಸ್ತದ ಭೀಮಸೇನ ನೇತೃತ್ವದಲ್ಲಿ ರಕ್ಷಕ ಪಡೆ ಹೋಗಿ ಲೀಲಾಜಾಲವಾಗಿ ವಿಶ್ವ ಪರ್ಯಟನೆ ಮಾಡಿ ಆ ಕುದುರೆ ವಾಪಸ್ ಬಂತಂತೆ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿ, ಬೆಳಿಗ್ಗೆ 6 ಗಂಟೆ ಬಿಟ್ಟು 12 ಗಂಟೆ ಹೊತ್ತಿಗೆ ಬಂದಿದೆ. ಮುಂದಿನ ಕೆಲಸ ಎಲ್ಲ ನಡೀಬೇಕು. ಇನ್ನೇನು ಯಜ್ಞ ಪ್ರಾರಂಭವಾಗಿದೆ. ಇಷ್ಟು ದೀಕ್ಷಿತರ ಸ್ವತಃ ಕೃಷ್ಣ ತಾರಕೂತಿದ್ದಾನೆ. ದಿನಾಶ್ರಯದ ಉಳಿದವರು ಮಾಡಕ್ ಬರೋದಿಲ್ಲ ಅದನ್ನ. ಉಸುದೇವಾಗಿ ಅರ್ಹತೆನೇ ಇಲ್ಲ ಅದಕ್ಕೆ. ಅರ್ಹತೆ ಬೇಕಲ್ಲ. ಅರ್ಹತೆಗೋಸ್ಕರ ಕೃಷ್ಣ ತಾನೇ ಕೂತಿದ್ದಾನೆ. ತಾನು ಬೇಕು ಅಂತ ಕೂತಿದ್ದಲ್ಲ, ಬೇರೆಯವರು ಸಾಧ್ಯ ಇಲ್ಲ ಅಂತ ಕೃಷ್ಣ ಕೂತಿದ್ದ. ಕೃಷ್ಣ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ಕೃಷ್ಣ ಸ್ವತಃ ಪರಿಪೂರ್ಣ, ಅವನಿಗೆ ಆಗಬೇಕಾದ್ದೇನೂ ಇಲ್ಲ. ಆದರೆ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಮಾಡ್ತಾನೆ, ಕೂತಿದ್ದಾನೆ. ಆಗೊಂದು ಪ್ರಸಂಗ ನಡೆದೋಯ್ತು. ಇದ್ದಕ್ಕಿದ್ದ ಹಾಗೆ ಒಬ್ಬ ಬ್ರಾಹ್ಮಣ ಓಡಿ ಬರ್ತಾ ಇದ್ದಾನೆ ಅಲ್ಲಿಗೆ. ಅಷ್ಟೊತ್ತಿಗೆ ದೊಡ್ಡ ಸಭಾಭವನ, ಅಶ್ವ ಯಾಗ ಮಂಟಪ. ಅಲ್ಲಿಗೆ ಬ್ರಾಹ್ಮಣ ಓಡಿ ಬರ್ತಾನೆ, ಕೈಲೊಂದು ಹಿಡ್ಕೊಂಡಿದ್ದಾನೆ, ಹುಲ್ಲು ಕಟ್ಟಿ ಇಟ್ಕೊಂಡಿದ್ದಾನೆ. ಆ ರೀತಿ ಬರೋದು ರಕ್ಷಣೆ ಕೇಳಿದ್ರೆ ಸಂಕೇತ. ಹುಲ್ಲು ಕಟ್ಟಿ ತೋರಿಸಿಬಿಟ್ಟು ಸಿಗ್ನಲ್ ಇದ್ದ ಹಾಕಿ, ನಾನು ಭಾರಿ ಆಪತ್ತಲ್ಲಿದ್ದೇನೆ, ಕಾಪಾಡಿ ಎಂದು ಸೂಚನೆ. ಅದು ಹುಲ್ಲು ಕಡ್ಡಿಯ ಸಂಕೇತ, ಅದು ಯುದ್ಧ ಕರಿಬೇಕಾದ್ರೂ ಸಂಕೇತ. ಆ ಸಿಗ್ನಲ್ಗಳವೆಲ್ಲ ಕೂಡ ಭಾವಿಸಿ ಬಂದರಂತೆ. ತಕ್ಷಣ ಅವನ ಕಡೆ ಎಲ್ಲರೂ ಹೋಗ್ತಾರೆ. ಉಳಿದವರ ಒಳ್ಳೆ ಯಾಗದ ಗಲಾಟೆ ಯಾಕೆ ಬಂದೆ ಬ್ರಾಹ್ಮಣ ದಬ್ಬಿಟ್ಟು ಬಿಡ್ತಿದ್ರು ಪಾಪ. ಉಳಿದವರಾಗಿದ್ರೆ ಎಂಟ್ರಿನೇ ಕೊಡೋ ಕಾಲ ಅಲ್ಲ ಅದು. ಆದ್ರೆ ಎಂಥ ಕೃಷ್ಣ, ಎಂಥ ಇದು. ಇವತ್ತು ಯಜ್ಞಯಾಗಲು ಸಾರ್ಥಕ್ಕೆ ಯಾವಾಗ ನೊಂದ ಜನಗಳ ನೋವನ್ನು ಹೋಗಲಾಡಿಸಿದ್ರೆ ಅದಕ್ಕಿಂತ ದೊಡ್ಡ ಯಜ್ಞ ಇಲ್ಲ. ಅನೇಕ ಜನಕ್ಕೆ ಗೊತ್ತಿಲ್ಲ, ದೊಡ್ಡ ಸಮಾರಂಭ ಗೊತ್ತು, ಯಾರು ದಬ್ಬಿ ಕಳಿಸ್ಬಿಡ್ತಾರೆ ಆ ಕಡೆ. ಯಜ್ಞ ಅಲ್ಲಿ ಹಾಕಿದ್ರೆ ಇಲ್ಲಿ ಗೆಟೌಟ್ ಅಂತ ಕರಿತಿದ್ದೀರಿ, ತಪ್ಪದ್ಬೋದು. ಯಜ್ಞಯಾಗದ ಪ್ರಸಂಗದೊಳಗೆ ಅನ್ನಕ್ಕೆ ನೀವು ಅವಕಾಶ ಕಲ್ಪಿಸಲಿಲ್ಲ, ಬಂದವರನ್ನ ವಾಪಸ್ ಕಳಿಸ್ತೀರಿ ಅಂದ್ರೆ ಅದು ಮಹಾ ಅಪರಾಧ ಅಂತ ಕರೀತಾರೆ. ಯಾವುದೇ ಕಾರಣಕ್ಕೂ ಅನ್ನ ಇಲ್ಲದೆ ಕಳಿಸಾಗಿಲ್ಲ. ಅವ್ರು ಯಾವುದನ್ನು ಅನ್ನಷ್ಟೇ ಕೃಷಿತಂ ಪಾತ್ರ, ಕರೆದವರು ಬಂದ್ರೆ ಅಲ್ಲ, ಕರೆದೇ ಇದ್ದವರು ಬಂದರೂ ಅವರಿಗೆ ಅವಕಾಶ ಕಲಿಸಬೇಕಾದ ಶಾಸ್ತ್ರದ ನಿಯಮ ಆಗುವುದು. ಅಂತ ಹೊತ್ತಿನೊಳಗೆ ಅದು ರಕ್ಷಣೆ ಕೇಳಿ ಬಂದವರಿಗಂತೂ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇದೆ. ಆ ಹೊತ್ತು ಸರಿಯಾಗಿ ಆ ಬ್ರಾಹ್ಮಣ ಜೋರಾಗಿ ಕೂಗ್ತಾ ಇದ್ದಾರೆ, ಕಾಪಾಡಿ ಕಾಪಾಡಿ ಅಂತ ಕೂಗಿದ. ಎಲ್ಲ ಹತ್ರ ಹೋದರು. ಅರ್ಜುನ ಇದರಲ್ಲಿ ಭಾರಿ ಮುಂದು, ಅರ್ಜುನರು ಮುಂದೆ ನಿಂತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಏನಾಚಾರ ಏನಾಗಬೇಕು ಅಂತ ಕೇಳಿದ. ತಕ್ಷಣ ಅರ್ಜುನ ಆ ಬ್ರಾಹ್ಮಣ ಹೇಳ್ತಾನೆ, ಪಾಪ ಅರ್ಜುನ, ನನ್ನ ದೊಡ್ಡ ಕಥೆ, ಯಾರಿಗೂ ಪರಿಹಾರ ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲದ ಕಥೆ ಅದು. ಒಂದು ಏನಾಗಿದೆ ಗೊತ್ತೇನು? ನನ್ನ ಹೆಂಡತಿ ಮಕ್ಕಳನ್ನು ಹೆರುತ್ತಾಳೆ. ಮಗು ಹುಟ್ಟುತ್ತೆ, ಅಳೋ ಧ್ವನಿ ಕೇಳುತ್ತೆ, ಆಮೇಲೆ ನೋಡಿದ್ರೆ ಮಗು ಇರೋದೇ ಇಲ್ಲ ಅಲ್ಲಿ. ಈಗ ಎಷ್ಟೋ ಮಕ್ಕಳಾಗಿ ಹೋಗ್ಬಿಟ್ರು ಅಂತ ಹೇಳಿ. ಹುಟ್ಟೋದು ಸಾಯೋದಲ್ಲ, ಮಗುನೇ ನಾಪತ್ತೆ. ಮಗುವನ್ನು ಏನು ಸಿಗೋದೇ ಇಲ್ಲ, ಅಳೋ ಸನಿಯೊಂದೇ ಕೇಳಿಸುತ್ತೆ ಹೊರತು ಬೇರೆ ಇಲ್ಲೇ ಇಲ್ಲ. ಹೀಗಾಗಿ ಏನೇನೋ ಮಾಡಿದೆ ನಾನು, ಆ ಮಂತ್ರ ಈ ಹೋಮ ಎಲ್ಲ ಆಗೋಯ್ತು. ಆಯ್ನ ಕಾಲದ ಬ್ರಾಹ್ಮಣ ಅಂದ್ರೆ ಸ್ವತಃ ಪಂಡಿತನಾಗಿದ್ದವನು, ಒಳ್ಳೆ ಜ್ಞಾನಿ ಆಗಿದ್ದವನು, ಎಲ್ಲದನ್ನು ಉಪಯೋಗಿಸಿಬಿಟ್ಟೆ. ಏನು ಯಾರೋ ಕಾಪಾಡಲಿಕ್ಕಾಗಲಿಲ್ಲ, ಅದನ್ನ ಎಷ್ಟೋ ಜನ ಕೇಳಿದೆ, ಯಾರ ಕೈಲೂ ಆಗಲಿಲ್ಲ. ಅದಕ್ಕೆ ನಾನು ಕೃಷ್ಣನ ಹತ್ರ ಬಂದಿದ್ದೇನೆ, ಈಗ ದಾರಿ ಬಿಡು ಕೃಷ್ಣ ಹತ್ರ ಹೋಗ್ತೇನೆ ಅಂತ ಹೇಳಿದೆ. ಹೋಗ್ತಾ ಕೃಷ್ಣ ಹತ್ರ ಹೋಗೋದು ದಾರಿ ಬಿಡು ಅಂತ ಹೇಳ್ತಾ ಅಷ್ಟು ಹೇಳ್ತಾನೆ ಬ್ರಾಹ್ಮಣ ಸ್ವಲ್ಪರು. ಕೃಷ್ಣ ಹತ್ರ ಯಾಕೆ ಹೋಗ್ಬೇಕು ಇದಕ್ಕೆಲ್ಲ, ನಾನೇ ಮಾಡ್ತೇನೆ ಅಂತ ಹೇಳಿದೆ. ನಾನೇ ಮಾಡ್ತೇನೆ, ನಿನ್ನ ಮಕ್ಕಳನ್ನ ಬಳಸೋ ಜವಾಬ್ದಾರಿ ನಂದು ಅಂತ ಹೇಳಿದೆ. ಆಗ ಬ್ರಾಹ್ಮಣ ಹೇಳ್ತಾನೆ, ನೋಡು ಅರ್ಜುನ, ಇದು ಅಂತಿಂತ ಕೆಲಸ ಅಲ್ಲ, ಇದು ಅಸಾಮಾನ್ಯವಾದ ಕೆಲಸ. ನನಗೆ ಗೊತ್ತಿದೆ ಇದು ಭೂಲೋಕದ ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲದ ಕೆಲಸ ಇದು. ಒಂದು ಕೃಷ್ಣನೇ ಮಾಡಬೇಕು ಬಿಡು ದಾರಿ ಅಂದ್ರೆ ಅರ್ಜುನ ಹೇಳ್ತಾ ಇಲ್ಲ ಇಲ್ಲ. ಹಲೋ ಬ್ರಾಹ್ಮಣ, ಏನು ತಿಳ್ಕೊಂಬಿಟ್ಟಿ ಅಂತ ಹೇಳ್ತಾನೆ ಅರ್ಜುನ. ಏನ್ ತಿಳ್ಕೊಂಬಿಟ್ಟಿದ್ಯಾ, ನಾ ಕೃಷ್ಣ ತಿಳ್ಕೊಂಬಿಟ್ಟಿ ಅಂತ ಕೇಳ್ತಾನೆ. ತಮಾಷೆ ನೋಡಿದ್ರ, ಎಷ್ಟು ಅಹಂಕಾರ ಬಂದಿದೆ ಅರ್ಜುನಿಗೆ ಆಗ ಅಂತ ಕೇಳಿದ್ರೆ, ನಾಹಂ ಸಂಕರ್ಷಣೋ ಬ್ರಹ್ಮನ್ ನ ಕೃಷ್ಣ ಕಾಶ್ಮೀರೇವಚ ಅಹಂ ವೈ ಅರ್ಜುನೋ ನಾಮ ಗಾಂಡ್ಯಗೊಮ್ಯಸ್ಯ ವೈ ಧನುಃ. ಎಷ್ಟು ಅಹಂಕಾರದ ಮಾತಾಡ್ತಾನೆ ಅರ್ಜುನ ಅಂದ್ರೆ, ನಾನು ಕೃಷ್ಣ ಅಂತ ತಿಳ್ಕೊಂಡೆ, ನನ್ನ ಬಲರಾಮ ಅಂತ ತಿಳ್ಕೊಂಬಿಟ್ಟಿಯಾ, ನನ್ನ ಪ್ರತಿಮಾ ಅಂತ ತಿಳ್ಕೊಂಬಿಟ್ಟಿ, ಅದ ಯಾರು ಗೊತ್ತಾ, ನಾನು ಅರ್ಜುನ ಅಂತ ಹೇಳ್ತಾನೆ. ಅರ್ಜುನನ ಗಾಂಡೀವ ಧನಸ್ಸು ನನ್ನ, ನನ್ನ ಮುಂದೆ ಯಾರ್ಯಾರ ಸಾಟಿ ಅದಕ್ಕೆ ಹೇಳ್ತಾರೆ. ಭಾಗವತರ ಸ್ಪಷ್ಟ ಮಾತು ಬರುತ್ತದೆ, ಮಹಾಭಾರತದಲ್ಲಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅರ್ಜುನ ಅಹಂಕಾರದಿಂದ ಆಡತಂತ ಮಾತಿದ್ದು. ಅದಕ್ಕೆ ಕೃಷ್ಣ ಅಂತ ವ್ಯವಸ್ಥೆ ಮಾಡ್ತಿರೋದು. ಈಗ ಅರ್ಜುನ ಪರಮ ಭಗವದ್ಭಕ್ತ, ಒಮ್ಮೊಮ್ಮೆ ಅಂತ ಅಹಂಕಾರಕ್ಕೆ ಒಳಗಾಗ್ತಿದ್ದ. ಯಾವಾಗಲೂ ಒಮ್ಮೆ ದಿವಸ ಜ್ಯೂಸಕ್ಕೆ ಸಾವಿರ ಬಾರಿ ಆಗ್ತವೆ ಈ ರೀತಿ. ನಾನೇ ಎದ್ದೆ, ನಾನೇ ಕೂತೆ, ನಾನೇ ಮಾತಾಡದೆ. ಅರ್ಜುನ ಒಂದ್ಸರಿ ತಂದಿದ್ದು ಪಾಪ, ಅಷ್ಟಕ್ಕೆ ಕೃಷ್ಣ ಏನೇನೋ ಮಾಡಿಬಿಡ್ತಾನೆ. ದಿನ ಬೆಳಗಾದ್ರೆ ಮಾಡೋರಿಗೆ ನಾವಿದೇ ನಂಬೋದು ಅಸಾಧ್ಯವೇನೂ ಅಲ್ಲ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶ ಮಯ ತಾನಿ ಸರ್ವಾಣಿ ದೇವೇಶ ಕ್ಷಮಸ್ವ ಪುರುಷೋತ್ತಮ. ಈ ಮಾತು ತಿಳಿದವರಿಗೆ ಏನು ಆಶ್ಚರ್ಯ ಅಲ್ಲ. ಅರ್ಜುನ ಭಾರಿ ಅಹಂಕಾರದ ಒಂದು ಜ್ಞಾನ, ಒಂದು ಕ್ಷಣ ಅದು ಒಂದು ಪಾಪ, ಮಹಾಭಕ್ತ ಸಂಶಯನೇ ಇಲ್ಲ. ಆ ಕ್ಷಣಕ್ಕೆ ಹಾಗನಿಸ್ಬಿಡು, ಎಷ್ಟು ದಿನ ಏನಾಗಿತ್ತು ನೋಡಿದ್ರೆ ನಂಗೆ ಬುದ್ಧಿ ಕೆಟ್ಟೋಗಿತ್ತು ಅಂತಾರಲ್ಲ, ಆ ಥರ ಪ್ರಾರಬ್ಧ ಅಂತ ಕರೀತಾರೆ. ಅಹಂಕಾರ ತೋರಿಸಿ ನಾನು ಖಂಡಿತವಾಗಿ ಯಶಸ್ಸನ್ನು ಗಳಿಸ್ತೇನೆ, ಇದು ಏನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿದ ತಕ್ಷಣ ಆ ಬ್ರಾಹ್ಮಣ ಅಷ್ಟೊತ್ತು ಕೃಷ್ಣನೇ ಬಂದ್ಬಿಟ್ಟಂತ ಅಲ್ಲಿಗೆ. ಕೃಷ್ಣನೇ ಬರ್ತಾನೆ, ಏನ್ ಅರ್ಜುನ ಅಂತ ಕೇಳ್ತಾನೆ. ಏನು ಗೊತ್ತಿಲ್ಲ ಕೇಳ್ತಾನೆ ಅರ್ಜುನ ಹೀಗಂತೆ ಅಂತ ಹೇಳ್ತಾನೆ. ಏನ್ ನೀನೇನ್ ಹೇಳಿದಿ, ನಾನೆಲ್ಲ ಮಾಡ್ತೇನೆ ಅಂತ ಹೇಳಿಬಿಟ್ಟೆ. ಕೃಷ್ಣ ಕೇಳ್ತಾನೆ, ನಿಂಗಾಗುತ್ತಾ ಅರ್ಜುನ, ಹೆಕ್ಕೇತೆ ಏನು ಕಿಂ, ನಿಂಗಾಗುತ್ತಾ ಅಂತ ಕೇಳಿದಂತ ಕೃಷ್ಣ. ಇನ್ನೊಂದು ಚಾನ್ಸ್ ಕೊಡ್ತಾನೆ, ಆಗುತ್ತಾ ನಿನಗೆ. ಬ್ರಾಹ್ಮಣ ಅಂದಾಗ ಹೋಗ್ಲಿ, ಕೃಷ್ಣ ಅಂದಾಗ ಯೋಚನೆ ಮಾಡಬಾರ್ದೆ ಕೊನೆ ಪಕ್ಷ. ಕೃಷ್ಣ ಹೇಳ್ತಾನೆ ಅಂದ್ಮೇಲೆ ಭಾರಿ ಸೀರಿಯಸ್ ತಗೋಬೇಕು. ಕೃಷ್ಣ ಆಗಲ್ಲ, ನನಗೆ ಆಗುತ್ತೆ ಪರವಾಗಿಲ್ಲ ಅಂತ ಹೇಳಿದ್ರು. ಕೃಷ್ಣ ಹೇಳ್ತಾನೆ, ಆಯ್ತು ಅರ್ಜುನ, ಹಾಗಿದ್ರೆ ಹೋಯ್ ಬಾ ಅಂತ ಹೇಳ್ತಾರೆ. ಹೋಯ್ ಬಾ, ಹೋಯ್ ನನ್ನ ಹತ್ರ ಬಾ ಅಂತ ಅರ್ಥ. ಹೋಗ್ಬಿಟ್ರೆ ಹಾಗೆ ಹೋಗ್ಬಿಟ್ರೆ ಹೋಗೇ ಬಿಡ್ತೀಯಾ, ಅದ್ ಮುಂದೆ ಯಾತಕ್ಕೆ ಅಂತ ಗೊತ್ತಾಗುತ್ತೆ. ಹೋಗಿ ಬಾ ಅಂತ ಹೇಳ್ತಾರೆ. ಅವಾಗ ಅರ್ಜುನ ಒಂದ್ ಸ್ವಲ್ಪ ಅಹಂಕಾರ ಇನ್ನು ಒಳಗೆ ಸೇರ್ಕೊಂಡಿದೆಯಲ್ಲ, ಪ್ರತಿಜ್ಞೆ ಮಾಡಿಬಿಟ್ಟಂತ ಪ್ರತಿಜ್ಞೆನ. ಕೃಷ್ಣ ನೋಡು ಬ್ರಾಹ್ಮಣ, ನಾನು ಈಗ ನಿನ್ನ ಮಗುವನ್ನು ಕಾಪಾಡಿಯೇ ಕಾಪಾಡ್ತೇನೆ. ಅಕಸ್ಮಾತ್ ಕಾಪಾಡಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊ, ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ್ರು. ಇದು ಅರ್ಜುನ ಜೀವನ ದೊಡ್ಡ ಒಂದು ಘಟ್ಟ ಇದು, ಅಡಿ ಉಡಿಯನ ಪ್ರಶ್ನೆ ಇದು. ಇಲ್ಲ ಸಣ್ಣ ಪುಟ್ಟ ಅಷ್ಟು ಕೊಡ್ತೇನೆ ಇಷ್ಟು ಕೊಡ್ತೇನೆ ಬೇರೆ ಮಾತು. ಇವತ್ತು ನಾನು ಪ್ರಾಣನೇ ಕಳ್ಕೊಂಡ್ಬಿಡ್ತೇನೆ ಅಂತ ಹೇಳಿದ್ರೆ ಎಷ್ಟು ಹಠ ಇದೆ ಅರ್ಜುನನಿಗೆ. ಇಷ್ಟು ಹೇಳಿ ಹೊರಟನಂತೆ ಆ ಕೃಷ್ಣ ಪರಮಾತ್ಮ. ಆಯ್ತು ಅರ್ಜುನ ಅಂತ ಹೇಳಿ ಅರ್ಜುನನ ಜೊತೆಗೆ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಈ ಮೂರು ಜನ ಬಿಟ್ಟು ಎಲ್ಲರೂ ಕಳಿಸಿಬಿಡ್ತಾನೆ. ಮೂರು ಜನ ಕಳಿಸಲಿಲ್ಲ, ಎಲ್ಲರನ್ನೂ ಕಳಿಸಿಕೊಡ್ತಾರೆ. ಅದಕ್ಕೆ ಇವ್ರ ಕೈ ಆಗ್ತಿದ್ದಿಲ್ಲ, ಹೋಗಿದ್ರೆ ಇವ್ರು ಮರ್ಯಾದೆ ಹೋಗ್ಲಿಕ್ಕೆ ಕೃಷ್ಣ ಕಳಿಸಿಕೊಡ್ಲಿಲ್ವಂತ. ಇವ್ರು ಹೋಗಿದ್ರು ಆಗ್ಲಿಲ್ಲ ಅನ್ಕೋಬಾರ್ದು ಜನ ಅಂತ ಹೇಳಿ. ಬಲರಾಮ ಪಾಪ ಲಕ್ಷ್ಮಣನಾಗಿದ್ದಾಗ ಉಚ್ಚಾಪಟ್ಟಿ ಸೇವೆ ಮಾಡಿದ ಪುಣ್ಯಾತ್ಮ ಶೇಷದೇವರು, ಆತ ಮರ್ಯಾದೆ ಕಳಿಬಾರದು ಅಂತೇಳಿ ಒಂದೇ. ಪ್ರದ್ಯುಮ್ನ ತನ್ನ ಮಗ ಭರತನಾಗಿ ಸೇವೆ ಮಾಡಿದವನು. ಪ್ರದ್ಯುಮ್ನ ಭರತ ಅಲ್ಲಿ ಅನೇಕರಿಗೆ ಗೊತ್ತು, ಲಕ್ಷ್ಮಣ ಬಲರಾಮ ಹುಟ್ಟಿದಂತ ಎಲ್ಲರಿಗೂ ಗೊತ್ತು. ಆದ್ರೆ ಭರತ ಏನಾಗ್ಬಿಟ್ಟಿದೆ ಜನಕ್ಕೆ ಗೊತ್ತಿಲ್ಲ. ಭರತನೇ ಪ್ರದ್ಯುಮ್ನಾಗಿ ಹುಟ್ಟಿದ್ದು, ಕೃಷ್ಣನ ಮಗನಾಗಿ ಹುಟ್ಟಿದ್ದು ಭರತನೇ. ಆಮೇಲೆ ಅನಿರುದ್ಧ ಇದ್ದಾನಲ್ಲ ಮೊಮ್ಮಗ, ಆತ ಯಾರು ಗೊತ್ತೇನು, ಶತ್ರುಘ್ನೇ ಅನಿರುದ್ಧ. ರಾಮನೇ ಸಾಕ್ಷಾತ್ ಕೃಷ್ಣ, ಅಂದ್ರೆ ನಾವಾಡದ ನಾಲ್ಕು ಜನ ಕೂಡ ಮಹಾಭಾರತದಲ್ಲಿ ಬಂದಿದ್ದಾರೆ ಈಗ. ಆದ್ರಿಂದ ಅದರಲ್ಲೆಲ್ಲ ತನ್ನ ವಿಶಿಷ್ಟ ರೂಪದ ಸನ್ನಿಧಾನಗಳು ಉಂಟು. ಶೇಷದೇವರಲ್ಲಿ, ಬಲರಾಮ ದೇವರಲ್ಲಿ ಸಂಕರ್ಷಣ ನಾಮಕನಾಗಿ ಪರಮಾತ್ಮ ಇದ್ದಾನೆ. ಪ್ರದ್ಯುಮ್ನಲ್ಲಿ ಪ್ರದ್ಯುಮ್ನ ನಾಮಕನಾದ ಭಗವಂತ ಇದ್ದಾನೆ. ಅನಿರುದ್ಧನಲ್ಲಿ ಅನಿರುದ್ಧ ನಾಮಕನಾದ ಭಗವಂತ ಇದ್ದಾನೆ. ಆದ್ರಿಂದ ಅವರಿಗೆ ಅವಮಾನವಾಗಬಾರದು ಅಂತ ಹೇಳಿದ ಕೃಷ್ಣ ಏನ್ ಮಾಡಿದಂತೆ, ಇಷ್ಟು ಜನ ಹೋಗ್ಬೇಡಿ, ಉಳಿದರೆಲ್ಲ ಹೋಗಿ ಅಂತ ಕಳಿಸಿಕೊಟ್ಟನಂತೆ. ಎಲ್ಲ ಹೋಗ್ತಾರೆ. ಅರ್ಜುನಿಗೆ ದಾನ ಅಹಂಕಾರ ಬಲಕ್ಕೆ ಏನು ಗೊತ್ತೇನು ಕಾರಣ, ಕಾಂಡವನ ದಾನ ಮಾಡಿದ್ನಲ್ಲ, ನೀವು ತಲೆಯಲ್ಲಿ ಕೂತಿದೆ. ಈ ಎಂತೆಂತ ಕೆಲಸ ಮಾಡಿದ, ಇದ್ಯಾವ ಮಹಾ ಲೆಕ್ಕ ಇದು ಒಂದು. ಅಲ್ಲಿ ಅಗ್ನಿದೇವರು ನನ್ನ ಕೇಳ್ಮಿದ್ದಾರೆ, ಇಂದ್ರದೇವರು ಇದ್ದಕ್ಕೆ ಬಂದರು ಅಂತ. ಕಾಂಡವನದ 144 ಸ್ಕ್ವೇರ್ ಯೋಜನಾದ ದೊಡ್ಡ ಒಂದು ವನ, ಒಂದು ಹನಿ ನೀರು ಬಿಡದೆ ನಾನು ಬ್ಲಾಕ್ ಮಾಡಿದ್ದೆ, ಅದರೊಳಗೆ ಒಂದು ಹನಿ ನೀರು ಒಳಗೆ ಬಿಡಬಾರ್ದು. ಆ ರೀತಿ ಮಾಡಿ ಇಡೀ ವನವನ್ನು ಆಹುತಿ ಕೊಟ್ಟಿದ್ದೇನೆ ನಾನು. ನನಗೆ ಈ ಬ್ರಾಹ್ಮಣನ ಮನೆ ಕಾಪಾಡೋದು ಕಷ್ಟನಾ ನೋಡಿ, ಆ ಥರ ಥಿಂಕಿಂಗ್ ಬರ್ತಾ ಇತ್ತು. ಇಡೀ ಒಂದು ಅಷ್ಟು ದೊಡ್ಡ ವನ ಕಾಪಾಡಿದ ನನಗೆ ಈ ಮನೆ ಕಾಪಾಡೋದು ಭಾರಿ ಕಷ್ಟನಾ. ಅಹಂಕಾರದ ಮೂಲ ಹಾಗೇನೆ, ಮನುಷ್ಯ ಎಷ್ಟೋ ಸರ್ತೆ ಪರಾಜಿತನಾಗೋದಿಂತ ಅಹಂಕಾರದಿಂದ ಆ ರೀತಿ ಮಾಡಿದ್ದು. ಹಜ್ಜರ ಬಂದು ನಿಂತುಕೊಂಡಂತೆ ಮನೆ ಸುತ್ತ ದಿಗ್ಬಂಧನ ಮಾಡಿಬಿಡ್ತಾನೆ, ಶಸ್ತ್ರಾಸ್ತ್ರಗಳಿಂದ ಬಂಧನ ಮಾಡ್ತಾನೆ. ಕಾಂಡವನ್ನು ಸಹಾಯಕ ಮಾಡಿದ ವ್ಯಕ್ತಿ ಇಷ್ಟು ಮಾಡಿದಂತೆ ಅನ್ಕೋತಾನೆ, ಯಾರು ಬರಲು ಸಾಧ್ಯತೆನೇ ಇಲ್ಲ, ದೇವತೆಗಳು ಎಂಟರ್ ಆಗಬಾರದು ಅಂತ ಮಂತ್ರ ಹಾಕಿದ್ದಾನೆ ಅರ್ಜುನ, ದೇವತೆಗಳು ಎಂಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡಿ ನಿಂತ್ಕೊಂಡಂತೆ. ಇನ್ನೇನು ಅವಳು ಹೇಳಿದ ಬ್ರಾಹ್ಮಣ ಹೇಳಿದ್ರು, ಇವತ್ತೇ ಪ್ರಸವದ ದಿವಸ ಅಂತ ಹೇಳಿರ್ತಾನೆ, ಇವತ್ತೇ ಅವಳು ಹೆರಿಗೆಯ ದಿವಸ ಅಂತ ಹೇಳಿರ್ತಾನಲ್ಲ, ಎಲ್ಲ ವ್ಯವಸ್ಥೆ ಅಂದ್ರೆ ದಿನಾಶ್ವದ ಅದಕ್ಕೂ ಜಾಯಿನ್ ಆಗ್ಬೇಕಾ, ಈ ಮಧ್ಯೆ ಅಶ್ವದ ದಿವಸನೇ ಬರಬೇಕಾ, ಹೇಗೆ ಕೂಡ್ಕೊಂಡಿದ್ದ ಪ್ರಸಂಗ ಅದು. ಅರ್ಜುನ ಬಂದಿರ್ಬೇಕು ಅವತ್ತಿನ ದಿವಸನೇ, ಬೇರೆ ದಿವಸ ಅರ್ಜುನಲ್ಲಿ ಇರ್ತಿರಲಿಲ್ಲ, ಸಮಸ್ಯೆ ಇರ್ತಿರಲಿಲ್ಲ, ಎಲ್ಲ ದೇವ್ರ ಹಾಗೆ ಯೋಗ ಮಾಡಿಸ್ತಾನೆ ಅಂತ ಹೇಳ್ತಾರೆ. ಕೂಡ್ಸೋದ್ರೆ ಎಲ್ಲ ಕೂಡಿಸಿಬಿಡ್ತಾರೆ, ತಪ್ಪಿಸೋದಾದ್ರೆ ಒಂದನ್ನು ಸೇರಿಸುತ್ತೆ ಮಾಡಿಬಿಡ್ತಾರೆ. ಎಲ್ಲ ವ್ಯವಸ್ಥೆಯಾಗಿದೆ. ದಿಗ್ಬಂಧನ ಮಾಡ್ದೆ ನಿಂತ್ಕೊಂಡ, ಇನ್ನೇನು ಮಗು ಉಳಿತು ಅಂತ ತಿಳ್ಕೊಂಡ್ರು, ಮಗು ಹುಟ್ಟಿತು, ಹತ್ತು ಹತ್ತು ಎಲ್ಲರಿಗೂ ಕೇಳಿಸ್ತು ಪಾಪ, ಅದನ್ನ ಮುಖ್ಯವಾಗಿ ನಿಂತ್ಬಿಟ್ಟಿದ್ದಾರೆ ಮುಂದ್ಗಡೆಗೆನೆ, ಖುಷಿಯಾಯ್ತು. ಅದನ್ನ ನೋಡ್ತಾರೆ ಯಥಾ ಪ್ರಕಾರ ಮಗು ನಾಪತ್ತೆ ನೋಡ್ತಾ, ಏ ಮಗುನ ಸುದ್ದಿ ಕೂಡ ಇಲ್ಲ. ಅರ್ಜುನಿಗೆ ಶಾಕ್ ಆಗೋಯ್ತು, ಏನದು, ಒಂದು ಹನಿ ನಿಮ್ಮ ಮಳೆ ಹನಿ ಬರಲಂತೆ ಮಾಡಿದ್ದ ನನಗೆ, ಇಲ್ಲಿ ಕಣ್ಣಿ ನೋಡ್ತಿ ಎಲ್ಲೂ ಹೊರಗೇನು ಕಾಣ್ತಾ ಇಲ್ಲ, ಮಹಾದ್ವಾರದಲ್ಲಿ ನಿಂತುಬಿಟ್ಟಿದ್ದಾನೆ, ಸ್ವತಃ ದಿಗ್ಬಂಧನ ಮಾಡಿದ್ದಾನೆ, ಮಹಾದ್ವಾರದಲ್ಲಿ ನಿಂತಿದ್ದಾನೆ, ಒಬ್ಬರು ಸುಳಿವು ಇಲ್ಲ, ಮಗುನ ಪತ್ತೆ ಇಲ್ಲ. ಇದು ಆಶ್ಚರ್ಯನೇ ಆಶ್ಚರ್ಯ, ದಿಗ್ಭ್ರಾಂತನಾಗಿಬಿಡ್ತಾನೆ ಆ ಬ್ರಾಹ್ಮಣ, ಬಿಡ್ತಾನ ನಿಂತ್ಕೋತಾನೆ, ಬಾಯಿ ಬಂದ ಬೈತಾನೆ, ಈ ಕೈಲಾಗದಲ್ಲಿ ಯಾಕೆ ಮಾತು ಹೇಳ್ಬೇಕಿದ್ರೆಲ್ಲ ಕೂಡ ಕೆಲವು ಥರ ಮಾಡ್ತೀರಿ ಅಂತ ಹೇಳ್ತಾರೆ, ಕೈ ಕೊಟ್ಬಿಡ್ತಾರೆ. ಕೊನೆ ಅವ್ ಎಷ್ಟು ಬರುತ್ತೆ ಗೊತ್ತಾ ಅವ್ರಿಗೆ, ಈಗ ಏನ್ರಿ ನೀವು ಇನ್ನೊಬ್ಬರಾದ್ರೂ ಮಾಡ್ತಿದ್ರು ಯಾಕೆ ಹಾಳು ಮಾಡಿರಿ ಅಂತ ಕೇಳ್ತಾರ ಇದ್ದ ಅರ್ಜುನ. ಹೇಳಿದೆ ನಿನಗೆ ನಿನ್ನ ಕೈಲಿ ಆಗೋದಿಲ್ಲ, ಕೃಷ್ಣ ಮಾಡ್ತಾನೆ ಅಂತ ಹೇಳಿದೆ, ನಾನು ಮಾಡ್ತೇನೆ ಅಂತ ಬಂದೆ, ಏನ್ ಬಂದೆ ನೀನೀಗ, ನನ್ನ ಮಗನ ಹಾಳು ಮಾಡಿಬಿಟ್ಟೆ ನೀನೀಗ, ಈ ಕೂಸಿನ ಆಶನ ತಪ್ಪಿಸ್ಬಿಟ್ಟಿಯಲ್ಲ, ಮತ್ತೆ ಎಷ್ಟು ದಿವಸ ಕಾಯ್ಬೇಕು ನಾನೀಗ ಅಂತ ಸಿಕ್ಕಾಬಿಟ್ಟು ಬೈದು ಬಿಡ್ತಾನೆ. ಆಗ ಅರ್ಜುನಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ತಲೆ ತಗ್ಗಿಸಿಬಿಡ್ತಾನೆ. ತಲೆ ತಗ್ಗಿಸಿ ಕೃಷ್ಣ ಹೇಳಿದ ಹೋಗಿ ಬಾ ಅಂತ ಹೇಳಿದ್ನಲ್ಲ, ಇದರಲ್ಲಿ ವಾಪಸ್ ಹೋಗ್ತಾನೆ. ಅಗ್ನಿಪ್ರವೇಶ ಅಲ್ಲೇ ಮಾಡಬೇಕು ಅಂತ, ಅದು ಬೇರೆ ಜೊತೆಗೆ ಅಗ್ನಿಪ್ರವೇಶ ಅಲ್ಲೇ ಮಾಡಬೇಕು, ಅಲ್ಲಿ ಹೋಗ್ತಾನೆ, ಅದೊಂದು ನಿಯಮ, ಅದು ಒಂದು ಯಾತಕ್ಕೆ ಅಲ್ಲಿ ಹೋಗ್ತಾರೆ ಅಂತ ಕೇಳಿದ್ರೆ, ಇಂಥ ಕೆಲಸ ಮಾಡಬೇಕಾದ್ರೆ ದೊಡ್ಡವರ ಅಪ್ಪಣೆ ತಗೊಂಡು ಮಾಡಬೇಕು ಅಂತ ನಿಯಮವು. ಆದ್ರಿಂದನೇ ಸಹಗಮನ ಮಾಡೋ ಬಂದು ಬ್ರಹ್ಮಣ್ಯ ತೀರ್ಥರ ಕಾಲಕ್ಕೆಲ್ಲ ಬಂತಲ್ಲ, ಸ್ವಾಮಿ ಹೀಗಾಗಿದೆ ನಾನು ಮಾಡಬೇಕು ಅಂತ ಕೇಳಿದಾಗ ಅವರು ದೀರ್ಘ ಸುಗಂಧರಿ ಭವ ಅಂತೆಲ್ಲ ಕೇಳ್ತೇನೆ. ನಾವೇ ಯಾವುದೇ ವ್ರತ ಉಪವಾಸ ಮೊದಲಾದ ಏನು ಮಾಡಬೇಕಾದ್ರೂ ಕೂಡ ದೊಡ್ಡವರನ್ನ ಹೇಳೇ ಮಾಡಬೇಕು ಅಂತ ಶಾಸ್ತ್ರ. ಇವತ್ತು ಕೇಳಾಗಲಿ ಕೇಳಿ ಬೇಡ ಅಂದ್ಬಿಡ್ತಾರೆ, ಅದು ಬೇರೆ ಪದ್ಧತಿ, ಹೇಳಬೇಕಾದ್ರೆ ನಾವೇ ಮಾಡಿದ್ರೆ ನೀವು ಯಾಕೆ ಮಾಡ್ತೀರಿ, ಅದು ಬೇರೆ ಇನ್ನೊಂದು, ಇದು ಹಾಳು ಮಾಡಿಬಿಡ್ತಾರೆ. ಇವತ್ತು ಅಂತ ವಿಚಿತ್ರ ಕಾಲ ಇದು. ಆದ್ರೆ ಅವ್ರು ಯೋಚನೆ ಮಾಡಬೇಕು, ನಾನು ಮಾಡದೆ ಹೋದ್ರೂ ಪರವಾಗಿಲ್ಲ, ಒಬ್ಬ ಮನುಷ್ಯ ಮಾಡಕ್ ಬಂದಿದ್ದಾನೆ ಪಾಪ ಅಂತ ಶಕ್ತಿ ಸಾಮರ್ಥ್ಯ ನೋಡ್ಕೊಂಡು ಅವ್ರಿಗೆ ಆಗದಿದ್ದಾರೆ ಹೇಳಬಾರ್ದು, ನಿಷಿದ್ಧವಾಗಿದ್ದರೆ ಹೇ ಮಾಡಬೇಡ ಮಾರಾಯ ತಪ್ಪು ಅಂತ ಹೇಳ್ಬಿಡುದು. ಅವನ ಶಕ್ತಿ ಇಲ್ಲದೆ ಹೋದ್ರು ಈ ವರ್ಷ ಮಾಡಬೇಡ, ನಿನ್ನ ಶಕ್ತಿ ಇಲ್ಲ ನಿರ್ದೇಶ ಮಾಡು ಅಂತ ಹೇಳುದು. ಆದರೆ ಒಳ್ಳೆ ಕೆಲಸಗಳು ಎಂದೂ ಅಡ್ಡಿ ಮಾಡ್ಲಿಕ್ಕೆ ಹೋಗಬಾರ್ದು. ಎಷ್ಟೋ ಜನ ಬಿಡಿಸೋದೇ ತುಂಬಾ ಜನಗಳು ಸರ್, ಏಕಾಚಿ ಯಾಕೆ ಮಾಡ್ತೀರಿ, ಚಾತುರ್ಮಾಸ ಯಾಕೆ ಮಾಡ್ತೀರಿ, ಊಟ ಯಾಕೆ ಮಾಡ್ತೀರಿ ಅಂತ ಕೇಳೋದಿಲ್ಲ, ಅದು ಫಸ್ಟ್ಲಾಸ ಮಾಡಿ ಅಂತ ಹೇಳ್ಬಿಡ್ತಾರೆ. ಈ ಒಳ್ಳೆ ಕೆಲಸಗಳು ಮಾತ್ರ ಕಲ್ಲು ಹಾಕ್ತಾರೆ, ಹಾಗೆಲ್ಲ ಮಾಡಬಾರದು, ಅದಕ್ಕೆ ನಿಯಮ ಹಿಡ್ತಾರೆ. ಅರ್ಜುನ ಅಲ್ಲಿ ಹೊರಡ್ತಾರೆ, ಕೃಷ್ಣನ ಅಪ್ಪಣೆ ತಗೊಂಡು ಹೋಗ್ಬೇಕು ಅಂತ ಬರ್ತಾನೆ. ಕೃಷ್ಣ ನನ್ನ ಮಾತು ಹೋಯ್ತು, ಅಗ್ನಿಪ್ರವೇಶ ಮಾಡಬೇಕು ನಾನೀಗ, ನನ್ನ ಬದುಕು ಇದಕ್ಕೆ ಸಾಧ್ಯ ಇಲ್ಲ, ಮಾತು ಉಳಿಸ್ಕೋತೇನೆ ಅಂತ ಅರ್ಜುನ ಹೊರಟಂತೆ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ ಅಗ್ನಿಪ್ರವೇಶ ಮಾಡಿ ನಾನು ಕೇಳಿಕಾರ ಹೋಗ್ಬೇಕು, ನೀನೀಗ ನೀನು ಹೋಗಬೇಡ, ಅಪ್ಪಣೆ ಕೊಡೋದಿಲ್ಲ ಅಂತ ಹೇಳಿ, ಅಪ್ಪಣೆ ಕೊಡೋದಿಲ್ಲ ನನೀಗ, ನೀ ಅಗ್ನಿಪ್ರವೇಶ ಮಾಡಬೇಡ. ಆಗ ಮತ್ತೆ ನನ್ನ ಮಾತಿನ ಗತಿ ಹೋಯ್ತಲ್ಲ ಅಂತ ಕೇಳಿದರೆ, ಅದೇನು ಅಂತ ನಾನು ತೋರಿಸ್ತೇನೆ ಬಾ ಅಂತ ಹೇಳಿ ಕೃಷ್ಣ ಅರ್ಜುನ ಬಾ ರಥ ಹತ್ತು ಅಂತ ಹೇಳಿದನು. ರಥ ಸಿಗುತ್ತಾನೆ ಕೃಷ್ಣ ಪರಮಾತ್ಮ, ರಥ ಹತ್ತಿ ತಾವೇ ರಥ ಓಡಿಸ್ತಾನೆ, ಸ್ವತಃ ತಾನು ಅರ್ಜುನ ಒಳಗೆ ಕುಡಿಸಿಕೊಂಡಿದ್ದ ರಥ ಓಡಿಸ್ತಾನೆ. ಅದು ವಿಶ್ವದಾಖಲೆಯ, ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದ ಕೆಲಸ. ಎಷ್ಟು ಫಾಸ್ಟ್ ಭಗವಂತ ಹೊಟ್ಟಿದ್ದಾನೆ ಅಂತ ಕೇಳಿದರೆ, ಸರಿಯಾಗಿ ಅಲ್ಲಿಂದ ಉತ್ತರ ದಿಕ್ಕಿ ಪ್ರಯಾಣ ಮಾಡ್ತಾನೆ ಕೃಷ್ಣ. ಉತ್ತರ ದಿಕ್ಕಿ ಎಷ್ಟು ದೂರ ಲೆಕ್ಕ, ಸಪ್ತ ದ್ವೀಪಗಳನ್ನು ದಾಟಬೇಕು, ಸಪ್ತ ಸಮುದ್ರಗಳನ್ನು ದಾಟಬೇಕು, ಆಮೇಲೆ ಲೋಕಾಲೋಕ ಪರ್ವತ ಇತ್ಯಾದಿ ಉಂಟು, ಆಮೇಲೆ ಅಂಧಂತಮಸ್ಸನ್ನು ದಾಟಬೇಕು. ಅಂಧಂತಮಸ್ಸನ್ನು ಸಣ್ಣ ಪುಟ್ಟದಲ್ಲ, ಭಾರಿ ಭಾರಿ ದೊಡ್ಡ ಜಾಗ ಅದು, ಒಂದು ಡಾರ್ಕ್ನೆಸ್ ಅಂದ್ರೆ ಟೋಟಲ್ ಡಾರ್ಕ್ ಅದು, ಒಂದು ಸ್ವಲ್ಪ ಅಲ್ಲ, ಕಾಳಾಂಧಕಾರದ ಕೋಟಿ ಕೋಟಿ ಯೋಜನೆ ಇರತಕ್ಕಂಥ ಭಂತೆ ಭಯಂಕರ ಸ್ಥಳ, ಅದನ್ನು ದಾಟಬೇಕು, ಆಮೇಲೆ ವೈಕುಂಠ ತಲುಪಬೇಕು. ಅಲ್ಲಿ ಹೋದಂತ ಕೃಷ್ಣ ತನ್ನ ಚಕ್ರದಿಂದ ಪ್ರಯೋಗ ಮಾಡಿದನಂತೆ, ತಮಸ್ಸನ್ನು ಕೊರಂದಂತೆ ಕೃಷ್ಣ. ಸಮುದ್ರ ಸೇತುವೆ ಕಟ್ಟಿದ ಕಥೆ ನಮಗೆ ಗೊತ್ತು, ಸಮುದ್ರ ಸೇತುವೆ ಕಟ್ಟಿದ ಕಥೆ ಗೊತ್ತು. ಈಗ ಕತ್ತಲೆಯನ್ನು ಪರಮಾತ್ಮ ಕೊರದು ಅದ ರಥ ಉಳಿಸಿಕೊಂಡು ಹೋದನಂತೆ, ವೈಕುಂಠವನ್ನು ತಲುಪ್ತಾನೆ. ವೈಕುಂಠ ಲೋಕದಲ್ಲಿ ಅವನೆಲ್ಲ ನಿಲ್ಲಿಸ್ತಾನೆ, ತನ್ನ ಮೂಲ ರೂಪವನ್ನು ತೋರಿಸ್ತಾನೆ. ಎಂಟು ತೋಳುಗಳ ಶೇಷಶಾಯಿಯಾದ ರೂಪ ಅದು, ಎಂಟು ಕೈಗಳಿಂದ ಪರಮಾತ್ಮ ಮಲಗಿದ್ದಾನೆ. ಅರ್ಜುನ ಇವೆಲ್ಲ ಇಲ್ಲಿ ನಿಂತ್ಕೊಂಡು ನಿಲ್ಲಿಸಿಬಿಟ್ಟು ತಾನು ಒಳಗೆ ಹೋಗಿಬಿಟ್ಟಂತೆ ಕೃಷ್ಣ, ಹೋಗಿ ತನ್ನ ರೂಪದಲ್ಲಿ ಸೇರ್ಕೊಂಡ್ಬಿಡ್ತಾನೆ ಕೃಷ್ಣ. ಇದು ಕೃಷ್ಣ ಯಾರು ಅಂತ ಹೇಳೋದಕ್ಕೆ ಒಂದು ಒಳ್ಳೆ ಗುರುತಿನ ಕೊಡತಕ್ಕಂಥದ್ದಾಗ್ತದೆ. ತನ್ನ ಮೂಲ ರೂಪದಲ್ಲೇ ಸೇರ್ಕೊಂಡ್ಬಿಡ್ತಾರೆ, ಯಾವ್ದಾದ್ರೂ ದೊಡ್ಡದಾಗ ಹೋಗ್ತಾರೆ, ಮನೆ ಬರೀ ಕರೆದು ಬಿಡ್ತಾರೆ, ಬಾಲು ಬಿಡ್ತಾರೆ, ಜಾತ್ರೆ ಹೊಟ್ಟದ್ರೆ ವಾಪಸ್ ಬಂದ್ಬಿಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ, ಅಷ್ಟು ಏನು ಭಾರಿ ಮಾತಾಡಿತ್ತೆ ಅಂತ ಹೋಗಿರ್ತಾರೆ ಪಾಪ, ಉಳಿಸ್ಕೊಂಡ್ಬಿಡುತ್ತೆ. ಮೂಲ ರೂಪದ ಎಂಟರ್ ಆಗ್ತಾನೆ ಕೃಷ್ಣ, ಇದಂದ್ರೆ ಪರಮಾತ್ಮ ರೂಪರೂಪಗಳಿಗೆ ಭೇದ ಇಲ್ಲ, ಕೃಷ್ಣ ಸಾಕ್ಷಾತ್ ನಾರಾಯಣ ಎಲ್ಲ ಅನೇಕ ಶಾಸ್ತ್ರಾರ್ಥ ಹೇಳ್ತಕ್ಕಂಥ ಭಾಗ ಇತ್ತು. ಅಷ್ಟು ಹೋಗಿ ಅಂದ ಕ್ಷಣಕಾಲ ನಿಂತಂತೆ ಕೃಷ್ಣ, ನಿಂತು ಅಲ್ಲಿಂದ ಬರ್ತಾನೆ ಈ ಬ್ರಾಹ್ಮಣ. ಬ್ರಾಹ್ಮಣ ಕರ್ಕೊಂಡು ಹೋಗಿರ್ತಾನೆ, ಯಾಕಂದ್ರೆ ಅರ್ಜುನ ಇದಾಗ್ಬೇಕಲ್ಲ, ಅರ್ಜುನ ಬೈಬಾರದು ಪಾಪ ಬ್ರಾಹ್ಮಣ ನಾಳೆ. ಆದ್ರಿಂದ ಅದು ಏನಾಗಿದೆ ನೋಡ್ಬೇಕಾಗಿತ್ತು. ಆ ಪರಿಸ್ಥಿತಿ ನೋಡಿದ್ರೆ ಪಾಪ ಅರ್ಜುನ ಹೇಳಿದ್ದು ಆತನ ಕೈಲಿ ಆಗಲಿಲ್ಲ, ಅದಕ್ಕೆ ಆತ ಸೋತ ಅಂತ ಬ್ರಾಹ್ಮಣಿಗೆ ಅರ್ಥ ಆಗಬೇಕು. ಆ ಬ್ರಾಹ್ಮಣ ಕರ್ಕೊಂಡು ಹೋಗಿ ಇಷ್ಟೆಲ್ಲ ಮಾಡಿದ ಕೃಷ್ಣ, ಆರು ಅಷ್ಟರವರೆಗೂ ಮಕ್ಕಳು ಹೋಗಿದ್ರಲ್ಲ ಎಲ್ಲರೂ ಹಿಡ್ಕೊಂಡು ಬಂದಂತೆ ಕೃಷ್ಣ. ಆ ಒಂದು ಮಗು ಅಲ್ಲ, ಎಷ್ಟು ದಿವಸ ಎಷ್ಟರ ಮಕ್ಕಳು ಆಗಲೇ ಹುಟ್ಟಿದ್ರು ಎಲ್ಲರನ್ನ ಹೊತ್ಕೊಂಡ್ಬಂದು ಕೃಷ್ಣ ರಥಲ್ಲಿ ಕುಳಿಸಿಕೊಂಡು ವಾಪಸ್ ಬಂದನು. ಈ ರೀತಿ ಅಲ್ಲಿಗೆ ಹೋಗಿ ಅಷ್ಟೆಲ್ಲ ದೊಡ್ಡ ಕೆಲಸ ಮಾಡಿ ಆ ಜೊತೆ ನಿಂತು ವ್ಯವಹಾರ ಮಾಡಿ ವಾಪಸ್ ಕರ್ಕೊಂಡು ಬರೋ ಕೃಷ್ಣನಿಗೆ ಎಷ್ಟು ಟೈಮ್ ಬೇಕಾಯಿತು ಅಂದ್ರೆ 72 ನಿಮಿಷ ಅಂತ ಹೇಳುತ್ತೆ. ಮೂರು ಗಳಿಗೆಲ್ಲ ಕೃಷ್ಣ ಹೋಗಿ ಬಂದ 72 ನಿಮಿಷ. ಔಷಧ ಆಗಲಿಲ್ಲ, ಇವತ್ತು ಅರ್ಜೆಂಟ್ ಕೆಲಸ ಇದೆಯಲ್ಲ ಕೃಷ್ಣನಿಗೀಗ. ಅದು ಅಲ್ಲಿಗೆ ಕೃಷ್ಣ ಬಂದನಂತೆ. ಆ ಬ್ರಾಹ್ಮಣನ ಮಕ್ಕಳನ್ನೆಲ್ಲ ಎಲ್ಲರಿಗೆ ತೋರಿಸಿ ಕೊಟ್ಟಂತೆ. ಅರ್ಜುನ ನೋಡ್ತಾನೆ, ಏನ್ ಅರ್ಜುನ ನೋಡಿದೆ ಅದೆಲ್ಲ ಕೂಡ, ಯಾರು ಓದಿದ್ರು ಗೊತ್ತಾ ಮಕ್ಕಳನ್ನ ಅಂತ ಕೇಳ್ತಾರೆ. ಯಾರು ಅಂತ ಹೇಳ್ತಾರೆ, ನಾನೇ ಓದಿದ್ದೆ ಅಂತ ಹೇಳ್ತಾರೆ. ನಾನೇ ಓದಿದ್ದು, ನಿನಗೆ ಅಹಂಕಾರ ಕಳಿಬೇಕು ಅಂತ ನಾನೇ ಓದಿದ್ದೆ ಅಂತ ಹೇಳಿದ್ರು. ಎಂತ ವಿಚಿತ್ರ ಪ್ರಸಂಗ ಕೃಷ್ಣ, ಇದು ಕೃಷ್ಣನಿಗೆ ಕೈಮೀರಿ ನಡೆದಿದ್ದಲ್ಲ. ಇದು ಕೃಷ್ಣ ಭಗವಂತನ ಕೈಮೀರಿ ನಡೆಯುವ ಯೋಚನೆ ಯಾರು ಮಾಡ್ಲಿಕ್ಕೆ ಹೋಗಬಾರದು. ಎಲ್ಲವೂ ಭಗವಂತನ ಕೈಲಿರದೆ ಹೊರತು ಅವನನ್ನು ಮೀರಿ ಯಾರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ತೋರಿಸಿ ಅರ್ಜುನನನ್ನು ಕಾಪಾಡ್ತಾ ಇದ್ದಾನೆ. ಇಲ್ಲಿ ಹೇಳಬೇಕಾದ ವಿಷಯ ತುಂಬಾ ಇದೆ, ಹೊತ್ತಾಗಿದೆ. ನಾಳೆ ದಿವಸ ಸಾಯಂಕಾಲ 6:30 ಪ್ರಾರಂಭ ಮಾಡಿ ಇನ್ನ ಸಭಾಪರ್ವ ಅಂತ ಹೇಳಿದ್ರೆ ವಿಚಿತ್ರವಾದ ಪರ್ವ, ಅನೇಕಾನೇಕ ಅತ್ಯದ್ಭುತ ಘಟನೆಗಳನ್ನ, ಜರಾಸಂಧವದೆ, ರಾಜಸೂಯಯಾಗ, ಕೃಷ್ಣನಿಗೆ ಅಗ್ರಪೂಜೆ, ಮತ್ತೆ ದ್ಯೂತ ಗೀತ, ಏನೇನೋ ವಿಚಾರಗಳನ್ನ ಹೇಳ್ತಕ್ಕಂತಹ ಅಪೂರ್ವವಾದಂತಹ ಪರ್ವ ಸಭಾಪರ್ವ. ಆದರೆ ನಾಳೆಯಿಂದ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚವಹ ಪ್ರಿಯತಾಂ ಕಮಲಾನಿ.